ಇದರಲ್ಲಿ ಸರಿಯಾದ ಅಂಶ ಇದ್ದೇ ಇದೆ. ಅಂದರೆ ಖಂಡನೆ ಮಾಡಬೇಕು ಅಂತೇಳಿ ಎಲ್ಲದನ್ನ ಖಂಡನೆ ಮಾಡಿದರೆ ಜಾಣತನ ಅಲ್ಲ ಅದು, ಅದು ಶಾಸ್ತ್ರವೂ ಅಲ್ಲ. ಯಾಕೆಂದ್ರೆ ಆಚಾರ್ಯ ಹೇಳುತ್ತಾರೆ ಪದಗಳೇನಿದೆ ನೋಡಿ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯ ವಿದುಹು. ಕವಯ ಅಂದರೆ ಪೊಯೆಕ್ಟ್ ಅಂತ ಅರ್ಥ ಅಲ್ಲ, ಸಂಖ್ಯಾವಾನ್ ಪಂಡಿತ ಕವಿಹಿ. ಅದು ಪೊಯೆಕ್ಟ್ ಅಂಬೋದು ಒಂದರ್ಥ ಅಷ್ಟೇ, ಮುಖ್ಯವಾದ ಅರ್ಥ ಅದಕ್ಕೆ ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗೆ. ಜ್ಞಾನಿಗಳು ಹೇಳ್ತಾರೆ ಅಂದರೆ ಇನ್ವ್ಯಾಲಿಡ್ ಆಗೋ ಚಾನ್ಸಸ್ಸೇ ಇಲ್ಲ, ಅದು ಸರಿಯಾದದ್ದು ಅಂತ ಅರ್ಥ. ಇದು ಒಂದು ವ್ಯೂ ಇದೆ. ಕಾಮ್ಯಕನ್ನು ಪೂರ್ತಿ ಬಿಟ್ಟುಬಿಟ್ರೆ ಆಯ್ತಲ್ಲ ಯೋಚನೆ ಬೇಡ, ಬಿಟ್ಟುಬಿಡಿ ಓಕೆ ಗೊತ್ತಾಗಿಲ್ಲ. ಇನ್ನಿತ್ತದರು ಇಲ್ಲ ಬಿಡೋದಿಲ್ಲ ಫಲ ಬಿಟ್ಟುಬಿಡ್ತೇನೆ, ಅದು ಸರಿಯಿಲ್ಲ, ಏನು ಯೋಚನೆ ಮಾಡಬೇಡಿ. ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಹ. ಒಂದು ಕರ್ಮದ ಫಲ ಬಿಟ್ಟು ಒಂದು ಕರ್ಮ ಫಲ ತಗೊಂಡ್ರೆ ಅದು ತ್ಯಾಗ ಅಲ್ಲ, ಯಾವ ಕರ್ಮದ ಫಲನೂ ಇಲ್ಲ, ಅದನ್ನ ಸಂಪೂರ್ಣ ತ್ಯಾಗ ಅಂತ ಕರೀತಾರೆ. ಅದು ಸನ್ಯಾಸ, ಅದು ತ್ಯಾಗ. ಇದನ್ನು ಹೇಳೋದು ಯಾರು? ವಿಚಕ್ಷಣಾಹ. ವಿಚಕ್ಷಣ ಅಂದ್ರೆ ಒಳ್ಳೆ ಭಾರಿ ತಿಳಿದ ಜ್ಞಾನಿ ಅವನು ಕೂಡ. ಕವಯ ಅದು ಹೌದು, ಕವಯ ವಿಚಕ್ಷಣ ಅಂದ್ರೆ ಅದೇ ಅರ್ಥ. ಇನ್ನು ತ್ಯಾಜ್ಯಂ ದೋಷ ವಿದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ. ಇನ್ನೊಂದು ಗುಂಪಿದೆ, ಅವರು ಮನೀಷಿಣಃ. ಮನೀಷ ಅಂದ್ರೆ ಬುದ್ಧಿ ಅಂತ ಅರ್ಥ, ಮನೀಷಿ ಅಂದ್ರೆ ಬುದ್ಧಿ ಇರೋನು ಅಂತ ಅರ್ಥ. ಮನೀಷಿಣ ಅಂದ್ರೆ ಬಹುವಚನ, ಬುದ್ಧಿವಂತರು ಪ್ರಾಜ್ಞರು ಅಂತ ಅರ್ಥ. ಅವರು ಹೇಳ್ತಾರೆ ತ್ಯಾಜ್ಯಂ ದೋಷವದಿತ್ತೇಕೆ ಕರ್ಮ ಪ್ರಾಹುರ್ ಮನೀಷಿಣಃ. ಎಲ್ಲ ಕರ್ಮ ಬಿಡಬಾರದು, ಯಾವ ಕರ್ಮದಲ್ಲಿ ದೋಷ ಇದೆಯಲ್ಲ ಅದನ್ನು ಬಿಡಬೇಕಷ್ಟೆ. ಒಂದು ಡಿಫೆಕ್ಟ್ ಏನಾದ್ರು ಇದ್ರೆ ಅದನ್ನು ಬಿಟ್ಟು ಬಿಡಬೇಕು ಹೊರತು ಎಲ್ಲ ಬಿಡ್ಲಕ್ಕೆ ಹೋಗಬೇಕಾಗಿಲ್ಲ. ಇದು ಮೂರನೇ ಹಂತ. ಇದು ಒಂದು ಕಾಮ್ಯಕರ್ಮ ಬಿಡೋದು, ಒಂದು ಸರ್ವಕರ್ಮ ಫಲತ್ಯಾಗ ಮಾಡೋದು ನೆಕ್ಸ್ಟು, ಆಮೇಲೆ ಯಾವ ಕರ್ಮದಲ್ಲಿ ದೋಷ ಇದೆಯಲ್ಲ ಅದನ್ನು ಬಿಡೋದು ಮೂರನೇ ಹಂತ. ಅದು ಅದು ನಾನು ಮಾಡಲಿಲ್ಲ, ಅದರಲ್ಲಿ ಒಂದು ದೋಷ ಇದೆ, ಅದು ನಾನು ಹಿಡಿಸಲಿಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ಅಂದರೆ ಯಾವ ಕರ್ಮದಲ್ಲಿ ಕೆಡುಕಿದೆಯಲ್ಲ, ಯಾವುದೋ ಒಂದು ನಮಗೆ ಒಪ್ಪಲಾಗದಂಥ ವಿಷಯ ಇದ್ದರೆ ಅದನ್ನು ಬಿಟ್ಟುಬಿಟ್ರೆ ಮುಗಿಸೋದಿತ್ತು. ಇನ್ನೊಂದು ಭಾಗ ಇದೆ, ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಮಿತಿ ಚಾಪರಿ. ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಮಿತಿ ಚಾಪರಿ. ಕೆಲವು ಕಾಮ್ಯಕರ್ಮಗಳನ್ನು ಬಿಟ್ಟುಬಿಡಬಹುದು, ಅದರ ಫಲವನ್ನು ಬಿಟ್ಟುಬಿಡಬಹುದು, ಆದರೆ ಕೆಲವು ಕರ್ಮಗಳನ್ನು ಫಲವನ್ನು ಬಿಡಬೇಕೇ ಹೊರತು ಕರ್ಮ ಮಾತ್ರ ಬಿಡಲೇಬಾರದು. ಅಂಥ ಕರ್ಮ ಕೆಲವಿದೆ ಅಂತ ಹೇಳುತ್ತಾರೆ. ಅಂಥ ಕರ್ಮ ಕೆಲವು ಉಂಟು. ಯಾವುದು? ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಮಿತಿ ಚಾಪರಿ. ಯಜ್ಞ ಕರ್ಮವನ್ನು ಬದುಕಿರೋವರೆಗೂ ಬಿಡಬಾರದು, ದಾನ ಕರ್ಮವನ್ನು ಬಿಡಬಾರದು, ತಪಸ್ಸು ಬಿಡಲೇಬಾರದು. ಅಂದರೆ ಫಲ ಕರ್ಮ ಮಾಡಿ ಫಲ ಬಿಡೋದು ಕೆಲವು, ಕೆಲವು ಕರ್ಮಗಳನ್ನೇ ಬಿಡೋದು ಕೆಲವು, ಕೆಲವು ಕರ್ಮಗಳನ್ನು ಮಾಡಿ ಫಲವನ್ನು ಮಾತ್ರ ಬಿಡಬೇಕೇ ಹೊರತು ಕರ್ಮ ಮಾತ್ರ ಬಿಡಲೇಬಾರದು. ವಿಶೇಷ ವ್ರತ ಇರುತ್ತೆ, ನಾ ಅದನ್ನು ಮಾಡೋದಿಲ್ಲ, ಕೈಲಾಗ ವಿಷ್ಣು ಪಂಚಕ ವ್ರತ ಅಂತ ಇದೆ ಅಂತ ತಿಳ್ಕೊಬಾರ್ದು. ಅವ್ರು ನಮ್ಗೆ ಶಕ್ತಿ, 5 ದಿವಸ ಉಪವಾಸ ಇರೋ ಕಂಟಿನ್ಯೂಸ್ ಆಗಿ ನಮ್ಮ ಕೈಲಾಗೋದಿಲ್ಲ, ಉಪವಾಸ ಇರಲಿ ನಮ್ಮ ಕೈಲಾಗೋದಿಲ್ಲ, ನೋ ಪ್ರಾಬ್ಲಮ್. ಮಾಡಿ ಒದ್ದಾಡೋದಕ್ಕಿಂತ ಬಿಡೋದು ಏನು ತಪ್ಪಲ್ಲ. ಅರೆ ಅದು ಕೈಲಾಗಲ್ಲ ಏಕಾಸ್ತಿ ಅದೇ ಬಿಡ್ಲಕ್ಕೆ ಬರೋದಿಲ್ಲ ಮತ್ತೆ, ಅದನ್ನು ಕೈಲಾಗುತ್ತೋ ಬಿಡುತ್ತೋ ಆದಷ್ಟಾದರೂ ಮಾಡಬೇಕೇ ಹೊರತು ಬಿಡ್ಲಕ್ಕೆ ಬರೋದಿಲ್ಲ. ಅದು ಕಂಪಲ್ಸರಿ, ಇದು ಆಪ್ಷನ್. ಅದು ಆಪ್ಷನಲ್ ಕಾನ್ಸೆಪ್ಟ್ ಬೇರೆ, ಕಂಪಲ್ಸರಿ ಕಾನ್ಸೆಪ್ಟ್ ಬೇರೆ. ಇವತ್ತು ನಾವೇನು ಮಾಡಿದ್ದೇವೆ ಗೊತ್ತೇನು? ಆಪ್ಷನಲ್ ಕಂಪಲ್ಸರಿ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಕಂಪಲ್ಸರಿ ಆಪ್ಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ಏಕಾಶಿ ಆಪ್ಷನಲ್ಲು ಕೆಲವರ ಹತ್ರ ಕಂಪಲ್ಸರಿ ಅಂತ ತಿಳ್ಕೊಂಡ್ಬಿಡುತ್ತೇವೆ. ವರಮಹಾಲಕ್ಷ್ಮಿ ಕಂಪಲ್ಸರಿ ಅಲ್ಲ, ವರಮಹಾಲಕ್ಷ್ಮಿನೇ ಆಪ್ಷನಲ್ಲು, ಅನಂತರ ಹತ್ರ ಕಂಪಲ್ಸರಿ ಅಲ್ಲ, ಆಪ್ಷನಲ್ ಅದು. ಆದರೆ ಏಕಾಶಿ ಮಾತ್ರ ಕಂಪಲ್ಸರಿ, ಕೃಷ್ಣಾಷ್ಟಮಿ ಕಂಪಲ್ಸರಿನೇ. ಸ್ವಲ್ಪ ಯೋಚನೆ ಮಾಡಿದರೆ ಹುಡುಗರು ಹಾಗೇನೆ, ಹಿಂದೆ ಇಂಜಿನಿಯರಿಂಗ್ ಮೆಡಿಕಲ್ ಓದೋರೆಲ್ಲ ಆಪ್ಷನ್ ಸ್ವಲ್ಪ ಸೀರಿಯಸ್ ಆಗಿ ಓದ್ತಾರೆ, ಲ್ಯಾಂಗ್ವೇಜ್ ಸ್ವಲ್ಪ ಇದು ಮಾಡಿಬಿಡ್ತಾರೆ. ಎಷ್ಟೋ ದಿನಕ್ಕೆ ಜಸ್ಟ್ ಪಾಸ್ ಆಗೋದು ಅಂತ ಅದರೊಳಗೆ, ಲ್ಯಾಂಗ್ವೇಜ್ ಜಸ್ಟ್ ಪಾಸ್ ಆಗಲು ಟ್ರೈ ಮಾಡ್ತಾರೆ, ಬೇರೆಯವರು 90-95 ತೊಗೊಂಡ್ಬಿಡ್ತಾರೆ. ಈ ಬುದ್ಧಿವಂತಿಕ ಲ್ಯಾಂಗ್ವೇಜ್ ಫೇಲ್ ಆಗಿಬಿಡ್ತಾರೆ, ಇದು ಇದೊಂದು ಬೇರೆ ಜೊತೆಗೆ. ಎಷ್ಟೋ ಜನ ಹುಡುಗರು 85-90% ತೊಗೊಂಡಿರ್ತಾರೆ ಪಾಪ ಅಗ್ರಿಗೇಟ್ನೊಳಗೆ, ಈಗ ಸಂಸ್ಕೃತದಲ್ಲಿ ಫೇಲು ಅಥವಾ ಇಂಗ್ಲೀಷ್ನಲ್ಲಿ ಫೇಲು, ಯಾಕೆ 35 ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಪಾಪ ಹೋಗ್ಬಿಡುತ್ತೆ. ಆದರೆ ಆಪ್ಷನಲ್ಗೂ ಒಂದು ಇದಕ್ಕೂ ವ್ಯತ್ಯಾಸ ಇದೆ ಕಂಪಲ್ಸರಿಗೂ. ಅದೇ ರೀತಿಯೇ ಅದು ಲೋಕದ ವಿಚಾರ. ನಮ್ಮ ಶಾಸ್ತ್ರದಲ್ಲಿ ಕೆಲವನ್ನು ಮಾಡಲೇಬೇಕು ಅಂದರೆ ಮಾಡಲೇಬೇಕು, ಛಾಯ್ಸ್ ಇರೋ ಪ್ರಶ್ನೆ ಬೇರೆ, ಛಾಯ್ಸ್ ಇಲ್ಲದೋ ಪ್ರಶ್ನೆ ಬೇರೆ. ಇಂಥ ವ್ರತಗಳು ಉಂಟು, ಅದರಲ್ಲಿ ಯಾವುದು ಅಂದರೆ ಯಜ್ಞ ದಾನ ತಪಸ್ಸು, ಇವನ್ನೆಂದೂ ಬಿಡಾಗಿಲ್ವೇ ಇಲ್ಲ ಅಂತ ಕೆಲವರು ಜ್ಞಾನಿಯರು ಹೇಳ್ತಾ ಇದ್ದಾರೆ. ಇಷ್ಟು 4 ಗುಂಪುಗಳಾಯ್ತು. ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಮಿತಿ ಚಾಪರೆ. ಯಜ್ಞ ಕರ್ಮ, ದಾನ ಕರ್ಮ, ತಪಃ ಕರ್ಮ, ಈ 3 ಕರ್ಮಗಳನ್ನು ಯಾರೂ ಬಿಡಾಗಿಲ್ಲ. ಆಚಾರ್ಯನು ವಿಶೇಷ ನೋಟ್ ಬರೀತಾರೆ, ಬ್ರಾಹ್ಮಣರು ಬಿಡಬಾರದು, ಕ್ಷತ್ರಿಯರು ಬಿಡಬಾರದು, ವೈಶ್ಯರು ಬಿಡಬಾರದು, ಶೂದ್ರರು ಬಿಡಬಾರದು, ಯಾರೂ ಬಿಡಬಾರದು. ಇದು ಆಚಾರ್ಯ ವಿಶೇಷವಾದ ಅರ್ಥ, ಮುಂದೆ ನೋಡುತ್ತೇವೆ. ಅದನ್ನು ಅರ್ಜುನ ಇಷ್ಟು ಹೇಳಿದನಲ್ಲ, ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸಪ್ತಮ. ತ್ಯಾಗೋ ಹಿ ಪುರುಷೋ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಈ ಕೃಷ್ಣ ತನ್ನ ಅಭಿಪ್ರಾಯ ಹೇಳುತ್ತಾ ಇದ್ದಾನೆ. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ. ಭರತ ಸತ್ತಮ, ಭರ ಸತ್ತಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಭರತ ಅಂದ್ರೆ ಭರತ ವಂಶದವರು ಅಂತ ಅರ್ಥ. ಭರತ ದುಷ್ಯಂತನ ಶಕುಂತಲೆ ಮಗ ಭರತ ಇದ್ದಾನಲ್ಲ, ಅವ್ರ ವಂಶದಲ್ಲೇ ಅವರು ಬಂದಿರೋದ್ರಿಂದ ಭರತ ಸಪ್ತಮ ಭರತ. ಇವರೆಲ್ಲ ಭರತರು ಭಾರತರು, ಅದರಲ್ಲಿ ಬಹಳ ಶ್ರೇಷ್ಠನಾದವರ ಸಾಲಿಗೆ ಸೇರಿದವನು ಅಂತ ಅರ್ಥ. ಶ್ರೇಷ್ಠರಾದವರ ಸಾಲಿಗೆ ಸೇರಿದ ಅರ್ಜುನನೇ ಹೇಳ್ತಾ ಇದ್ದೇನೆ ಕೇಳು, ಎಲ್ಲರಿಗೆ ಯಾಕೆ ಹೇಳಿದ್ ನಿನಗೆ ಯಾತಕ್ಕೆ ಹೇಳ್ತೇನೆ ಅಂದರೆ ನೀನು ಶ್ರೇಷ್ಠ ಅದಕ್ಕೆ ಹೇಳ್ತೇನೆ ಅಂತ. ಭರತ ಸಪ್ತಮ ಮೊದಲನೇದಾಗಿ ಭರತ ವಂಶ ಬಹಳ ಶ್ರೇಷ್ಠವಾದ ವಂಶ, ಅದರಲ್ಲೂ ಕೂಡ ನೀನು ಬಹಳ ಉನ್ನತ ಮಟ್ಟದ ವ್ಯಕ್ತಿತ್ವ ಪಡೆದವನು, ಅದಕ್ಕೆ ನಿನಗೆ ಹೇಳ್ತಾ ಇದ್ದೇನೆ. ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋ ಹಕ್ಕು ಎಲ್ಲರಿಗೂ ಇರೋದಿಲ್ಲ, ಯಾತಕ್ಕೆಂದ್ರೆ ಶಕ್ತಿನೇ ಇರೋದಿಲ್ಲ, ಎಲಿಜಿಬಿಲಿಟಿ ಅಂತ ಇರ್ತದಲ್ಲ. ಇಂಥ ತ್ಯಾಗ ಮೊದಲಾದ ವಿಚಾರ ವಿಷಯ ತಿಳ್ಕೊಳ್ಬೇಕಾದ್ರೆ ಉನ್ನತ ಕೃಷ್ಣ ತಾನೇ ಹೇಳಿದ್ದಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಒಳ್ಳೆಯ ವಂಶದಲ್ಲಿ ಯೋಗ ಭ್ರಷ್ಟ ಹುಟ್ಟುತ್ತಾನೆ. ಅದಕ್ಕೆ ವಂಶವನ್ನು ಕೇಳೋದು ಯಾತಕ್ಕೆ, ಗೋತ್ರವನ್ನು ಕೇಳೋದು ಯಾತಕ್ಕೆ ಅಂದರೆ ಆ ಅರ್ಹತೆಯನ್ನು ಹುಟ್ಟಿನಿಂದ ಹೇಗೆ ಪಡೆದಿರ್ತಾನೆ ಹಾಗೆ. ಇವತ್ತು ಅಷ್ಟೇನೆ, ತಂದೆ ಪ್ರೊಫೆಷನ್ ಯಾವುದು, ಹೆಸರು ಯಾವುದು ಅಂತ ಕೇಳಿಯೇ ಕೇಳುತ್ತಾರೆ. ಆ ಮೂಲಕ ಅವನಿಗೆ ಅವನ ಅರ್ಹತೆಯನ್ನು ತೀರ್ಮಾನ ಮಾಡಕ್ಕೆ ಅದೊಂದು ಅಂಗ. ಇವನ ಮೆರಿಟ್ ಎಷ್ಟು ಮುಖ್ಯನೋ, ಅವನ ತಂದೆ ತಾಯಿಗಳ ಹೆಸರು ಮುಖ್ಯವಾಗಿ, ಅವನ ತಂದೆ ಏನು ಮಾಡ್ತಾನೆ ಅದು ಬಹಳ ಮುಖ್ಯವಾದ ಕೆಲಸನೇ. ಆ ಹಿನ್ನೆಲೆಯಲ್ಲಿ ವಂಶ ಎಂಬುದು ಈ ಅರ್ಥದಲ್ಲಿ ಬಹಳ ಶಾಸ್ತ್ರದ ದೃಷ್ಟಿಯಿಂದ ಬಹಳ ಮುಖ್ಯ. ಭರತ ಸಪ್ತಮ, ಭರತ ವಂಶದವರಲ್ಲಿ ಶ್ರೇಷ್ಠನಾದವನಾದ್ದರಿಂದ ನಿನಗೆ ಹೇಳುತ್ತೇನೆ, ನೀನು ರಾಜ ಈ ಮತ್ತೆ ರಾಜವಂಶದವನು ಅಂತವ್ರು ಹೇಳಿದ್ರೆ ಏನಾಗುತ್ತೆ ಗೊತ್ತೇನು, ಇಡೀ ಪ್ರಜೆಗಳಿಗೆಲ್ಲ ಮುಟ್ಟುತ್ತೆ. ಒಳ್ಳೆಯ ರಾಜನ ವಿಷಯ ತಿಳಿದು ಬಿಟ್ರೆ ಮೀಟಿಂಗ್ ಎಷ್ಟನ ಹೋಗಿರೋದು, ಒಬ್ಬನ ಹೋಗಿರ್ತಾರೆ ಅಷ್ಟೇ ಕಂಪ್ನಿಯಿಂದ, ಅವರೊಬ್ಬನ ಕಡೆ ಎಂಟೈರ್ ಕಂಪ್ನಿಗೆಲ್ಲ ಕಮ್ಯುನಿಕೇಟ್ ಮಾಡ್ತಾನೆ. ಮೀಟಿಂಗ್ ಅಂತ ಇರೋದೆಲ್ಲ ಹೋಗಬೇಕಾಗಿಲ್ಲ, ಅದು ಒಂದು ಸಂಸ್ಥೆಯಿಂದ ಒಬ್ಬನ ಹೋಗಿಬಿಟ್ರೆ ಅವನು ಕಮ್ಯುನಿಕೇಟ್ ಮಾಡ್ತಾನೆ. ಭರತ ಸತ್ತಮ, ಭರತ ವಂಶದಲ್ಲಿ ಹುಟ್ಟಿದವನು ವಂಶದವನಾಯಿತು, ರಾಜನ ವಂಶದವನಾದ್ದರಿಂದ ನೀನು ಪ್ರಜೆಗಳಿಗೆಲ್ಲ ಅದನ್ನ ಹೇಳಕ್ಕೆ ಬರುತ್ತೆ ಅಂತ ಅರ್ಥ. ಆದ್ದರಿಂದ ಯಾತಕ್ಕೆ ಭರತ ಸತ್ತಮ ಇತ್ಯಾದಿ, ಭರತ ಋಷಭ, ಭರತ ಸತ್ತಮ, ಭಾರತ ಹೀಗೆಲ್ಲ ಪದ ಉಪಯೋಗಿಸೋಕೆ ಅದೊಂದು ಕಾರಣ. ಒಳ್ಳೆ ಜವಾಬ್ದಾರಿ ನಿನಗಿದೆ, ನೀನು ಹೇಳೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಎಂಬುದನ್ನು ಕೃಷ್ಣ ಸೂಚಿಸಲಿಕ್ಕೆ ಇಂಥ ಸಂಬೋಧನೆಗಳನ್ನು ಮಾಡ್ತಾ ಇದ್ದ. ತ್ಯಾಗೋಹಿ ಪುರುಷ ವ್ಯಾಘ್ರ ತ್ರಿವಿಧ ತಂತ್ರಕೀರ್ತಿತಃ. ತ್ಯಾಗೋಹಿ ತ್ರಿವಿಧ, ತ್ಯಾಗ ಅನ್ನೋದು ಮೂರು ವಿಧ, ಪುರುಷ ವ್ಯಾಘ್ರ ಇನ್ನೊಂದು ಸಂಬೋಧನೆ, ಭರತ ಸಪ್ತಮ ಒಂದು ಸಂಬೋಧನೆ, ಪುರುಷ ವ್ಯಾಘ್ರ ಇನ್ನೊಂದು ಸಂಬೋಧನೆ. ಆ ರೀತಿ ಓದ್ಕೋಬಾರದು, ಪುರುಷ ವ್ಯಾಘ್ರ ಹಾಗೆ ಓದ್ಕೋಬಾರದು, ಮತ್ತೆ ಎಲೆ ಪುರುಷನೇ ಹುಲಿಯೇ ಅಂತಾಗಿಬಿಡುತ್ತ. ಪುರುಷ ವ್ಯಾಘ್ರ ಒಂದೇ ಪದ, ಪುರುಷೇಶು ಪುರುಷಾಣಾಂ ವ್ಯಾಘ್ರ. ಅದಕ್ಕೆ ಕೋಷ್ಟಲ್ಲಿ ಅರ್ಥ ಹೇಳುತ್ತಾರೆ, ಸಿಂಹ ಅನ್ನೋ ಪದ ಕೊನೆಗೆ ಬಂದರೆ, ಇಂದ್ರ ಅಂತ ಬಂದರೆ, ಪುಂಗವ ಅಂತ ಬಂದರೆ ಮತ್ತು ಋಷಭ ಇತ್ಯಾದಿ ಪದಗಳು ಬಂದರೆ ಶ್ರೇಷ್ಠ ಅಂತ ಅರ್ಥ. ಪುಂಸಿ ಶ್ರೇಷ್ಠಾರ್ಥ ಗೋಚಾರಾಹ ಅಂತಾನೆ ಅಮರಕೋಶದ ಮಾತು ಕೂಡ ಇರೋದು ಹಾಗೆ. ಪುರುಷ ಋಷಭ, ಪುರುಷಭ ಅಂದರೆ ಎತ್ತು ಅಂತ ಅರ್ಥ. ಪುರುಷರಲ್ಲಿ ಎತ್ತು ಅಂದರೆ ಪುರುಷ ಶ್ರೇಷ್ಠ ಅಂತ ಅರ್ಥ. ನೀನು ಪುರುಷ ಶ್ರೇಷ್ಠ, ಭರತ ಋಷಭ ವಂಶ ದೃಷ್ಟಿಯಿಂದ ಶ್ರೇಷ್ಠ, ನೀನು ಸ್ವತಃ ಶ್ರೇಷ್ಠ ಪುರುಷ ಋಷಭ. ಎರಡು ಪದ ಇದೆ, ಇಂಡಿವಿಜುವಲ್ ಗ್ರೇಟ್ನೆಸ್ ಇದೆ ಪುರುಷ ವ್ಯಾಘ್ರ ಮಾತಿನೊಳಗೆ, ವಂಶದ ಗ್ರೇಟ್ನೆಸ್ ಇದೆ ಭರತ ಸಪ್ತಮಾನ ಮಾತಿನೊಳಗೆ. ಅದರ ರಿಪಿಟೇಷನ್ ಅಲ್ಲ ಅದು, ಬಂದು ಎರಡು ದೃಷ್ಟಿಯಿಂದ ಅರ್ಹತೆ ಇದೆ. ದುರ್ಯೋಧನ ಇದ್ದಾನೆ, ವಂಶ ಭಾರಿ ದೊಡ್ಡದು, ಅವನು ಭಾರಿ ಅಯೋಗ್ಯ, ಅವನು ವಂಶ ದೊಡ್ಡದು ಅವನ ಅಯೋಗ್ಯ, ಇನ್ನೂ ಕೆಲವರು ಅವರು ಯೋಗ್ಯರು. ವಂಶ ಭರತ ಪ್ರಹ್ಲಾದ ಇದ್ದಾನೆ, ಹಿರಣ್ಯಕಶಿಪುವಿನ ಮಗ, ಭಾರಿ ದುಷ್ಟನ ಮಗ, ವಂಶ ದೃಷ್ಟಿಯನ್ನು ಒಂದು ಪೆಟ್ಟಬಿತ್ತು, ಆತ ಮಾತ್ರ ಭಾರಿ ಯೋಗ್ಯ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ. ಆದರೆ ಅರ್ಜುನ ಹಾಗಲ್ಲ, ಸ್ವತಃ ಯೋಗ್ಯನಾಗಿದ್ದಾನೆ, ವಂಶವು ಬಹಳ ಶ್ರೇಷ್ಠವಾಗಿದೆ, ನಿನಗೆ ಕೇಳೋ ಅರ್ಹತೆ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಇನ್ನೆಲ್ಲ ಯೋಚನೆ ಮಾಡಿದಾಗ ಇವೆಲ್ಲ ಯಾತಕ್ಕೆ ಬೇಕು ಅಂತ ಕೇಳೋ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಇವತ್ತು ಅಷ್ಟೇನೆ, ಬಿ ಎಸ್ ಸಿ ಅಗ್ರಿಕಲ್ಚರ್ ಅಪ್ಲೈ ಮಾಡ್ತಾರೆ ಅಂತ ತಿಳ್ಕೊಂಬೋಣ, ಅವನು ಕೃಷಿಕನ ಮಗನಾಗಿದ್ದರೆ ರೆಫರೆನ್ಸ್ ಕೊಡ್ತಾನೆ, ಅವನು ಅಗ್ರಿಕಲ್ಚರಿಸ್ಟ್ ಮಗ, ಬಿ ಎಸ್ ಸಿ ಅಗ್ರಿಕಲ್ಚರ್ ಓದ್ತಾರೆ ಅಂದರೆ ನ್ಯಾಚುರಲಿ ಅವನಿಗೇನಿದೆ ಈಗ ಬೇಕಾದಷ್ಟು ಅನುಕೂಲತೆಗಳುಂಟು ಈಗಾಗಲೇ. ಆದರೆ ಇವನೊಬ್ಬ ಜ್ಞಾನ ಓದೋದಕ್ಕಿಂತ ಅವನು ಓದೋದು ಭಾರಿ ಅನುಕೂಲ, ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಉಪಯೋಗ ಮಾಡ್ಕೊಳ್ತಾನೆ. ಉಳಿದವನು ಯಾಕೆ ಓದಿದ್ರು ಅಂತ ಅಣೆ ಎಣ್ಣೆ ಹೊಡ್ಕೊತಾ ಕೂತ್ರೆ ಏನು ಮಾಡಬೇಕು ಈ ಮತ್ತೆ, ಅದು ಪ್ರಯೋಜನ ಇಲ್ಲ. ಅದರಿಂದ ಕೇಳೋದ್ರಿಂದ ಎಷ್ಟು ಪ್ರಯೋಜನ ಇದೆ, ಇವತ್ತು ವಂಶದಿಂದ ಏನು ಉಪಯೋಗ ಇಲ್ಲ ಅಂತ ಹೇಳೋರಿಗೆ ಅವ್ರ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತ ಹೇಳಬೇಕು ಅವರಿಗೆ. ಅರ್ಜುನ ನೀನು ಎರಡೂ ಆಗಿದ್ದಿ, ಆದ್ದರಿಂದ ಪುರುಷ ವ್ಯಾಘ್ರನಾಗಿದ್ದಿ, ಭರತ ಸಪ್ತಮನಾಗಿದ್ದಿ, ಅದಕ್ಕೆ ನೀನು ಹೇಳ್ತಾ ಇದ್ದೇನೆ ತ್ಯಾಗ ಅನ್ನೋದು ಮೂರು ವಿಧ. ತ್ಯಾಗೋಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಇಷ್ಟು ಹೇಳಿ ಮೊದಲು ಕರ್ಮ ಮಾಡಲೇಬೇಕು ಅಂತ ಒತ್ತು ಕೊಟ್ಟು ತ್ಯಾಗದ ವಿಧಾನ ಆಮೇಲೆ ಹೇಳುತ್ತಾನೆ. ಯಜ್ಞ ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮುಂದಿನ ಶ್ಲೋಕ ಇದು. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞಕರ್ಮ ದಾನ ಕರ್ಮ ತಪಸ್ಸು ಅನ್ನೋ ಕರ್ಮವನ್ನ ಎಂದು ಬಿಡಲೇ ಕೂಡುದು. ಇಷ್ಟು ಹೇಳಿದ್ರೆ ಸಾಕು, ಕಾರ್ಯಮೇವ ತತ್ ಮಾಡಲೇಬೇಕು. ಎರಡು ರೀತಿ ಬಂದೇ ಬರಬೇಕು, ಬರದೇ ಇರಬಾರದು ಅಂತ ಹೇಳಿದ್ರೆ ಯಾವ ಹಾಕಿ ಬಂದೇ ಬರಬೇಕು ಅಂದ್ರೆ ಅದೇ ಅರ್ಥ. ಬರದೇ ಇರಬಾರದು ಇನ್ನು ಸ್ಟ್ರೆಸ್ ಕೊಡ್ಲಕ್ಕೆ ಮಾಡೋಕ್ಕೋಸ್ಕರ ಹೇಳುತ್ತೆ, ಎಂಫೆಸಿಸ್ ಕೊಡೋಕ್ಕೋಸ್ಕರ ಮಾತಾಡೋದು. ಅರ್ಜುನ ಈ ಮೂರು ಕರ್ಮವನ್ನು ಯಾವಾಗಲೂ ಬಿಡಬಾರದು, ಯಜ್ಞ ದಾನ ತಪಸ್ಸು ಅನ್ನೋ ಕರ್ಮಗಳನ್ನ ಎಂದೂ ಬಿಡಬಾರದು. ಯಾತಕ್ಕೆ ಅಂದ್ರೆ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿನಾಂ. ಮನೀಷಿನಾಂ ಬುದ್ಧಿವಂತರಾದವರಿಗೆ ಈ ಮೂರು ಕಾರ್ಯಗಳು ಕೂಡ ಪಾವನಾನಿ. ಪಾವನಾನಿ ಅಂದ್ರೇನು? ಪಾವನವನ್ನಾಗಿ ಮಾಡುತ್ತವೆ ಅಂತ. ಯಜ್ಞ ಮಾಡೋದರಿಂದ, ದಾನ ಮಾಡೋದರಿಂದ, ತಪಸ್ ಮಾಡೋದರಿಂದ ಮನುಷ್ಯ ಹೆಚ್ಚೆಚ್ಚು ಪ್ಯೂರ್ ಆಗ್ತಾ ಬರ್ತಾನೆ. ಯಾವುದೋ ತಪ್ಪು ಮಾಡಿರ್ತಾನೆ, ಕೆಲವು ಏನೋ ದಾನ ಕೊಡ್ತಾನೆ, ಆ ತಪ್ಪು ಹೋಗಿಬಿಡುತ್ತೆ, ಪಾಪ ಪರಿಹಾರ ಆಗಿಬಿಡುತ್ತೆ. ಲೇಟಾಗಿ ಎಕ್ಸಾಮ್ ಫೀಸ್ ಕೊಡ್ಲಕ್ಕೆ ಹೋದ, ಪೆನಾಲ್ ಫೀಸ್ ಕೊಟ್ಟ ಸರಿ ಹೋಯ್ತು. ಅದರಿಂದ ಸರಿಗಿದ ದಾನ ಅಂದ್ರೆ ಈ ತರದ ದಾನ ಇದು ಲಂಚ ಅಂತ. ದಾನ ಅಂದ್ರೆ ಲಂಚ ಅಂತ ಅರ್ಥ ಮಾಡ್ಕೋಬಾರದು. ಮತ್ತೆ ಅದು ನಿಷಿದ್ಧ ದಾನ ಅಂಬೋದು. ಅದು ಸರ್ಕಾರ ಒಪ್ಪಿರೋದು ಅದು. ಲೇಟ್ ಆಗಿದೆ ಇಷ್ಟು ಕೊಟ್ಟರೆ ಅಲೋಡು ಅಂತೇಳಿ ಅದು ಇಸ್ಕೊಳ್ಳೋ ಹಕ್ಕು ಪೂರ್ತಿ ಅವನಿಗೆ ಉಂಟು. ಆದರೆ ಅದು ಇಲ್ಲದ್ರೆ ಇಸ್ಕೊಂಡ್ಬಿಟ್ರೆ ತಪ್ಪಾಗತ್ತೆ ಅಷ್ಟೇ. ದಾನ ಎಲ್ಲೆಲ್ಲಿ ಬರುತ್ತೋ ಅದನ್ನು ಫೀಸ್ ಎಂಬ ಅರ್ಥದಲ್ಲೇ ಶಾಸ್ತ್ರ ಟ್ರೀಟ್ ಮಾಡಿರೋದು. ಪ್ರತಿಯೊಂದು ದಾನವನ್ನು ಕೊಡಲೇಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಹನಾಗಿದ್ದಾನೆ, ಅವನು ಕೊಡಲೇಬೇಕು. ಕೊಡೋದ್ರಿಂದ ಏನಾಗ್ತಾನೆ? ಅವನು ಶುದ್ಧನಾಗ್ತಾನೆ. ಹಿಂದೆ ಬಹಿಷ್ಕಾರ ಹಾಕಿದವರಿಗೆ ಪೆನಾಲ್ಟಿ ಹಾಕ್ತಿದ್ರು, ಕೊಟ್ಟರೆ ಅವನು ಪ್ಯೂರ್ ಅಂತ ಅರ್ಥ. ಈ ಕಾನ್ಸೆಪ್ಟ್ ಇದೆ, ದಾನ ಕೊಡೋದ್ರಿಂದ ಪ್ಯೂರ್ ಆಗ್ತಾನೆ. ಯಜ್ಞ ಮಾಡೋದ್ರಿಂದ ಕೆಲವು ಮಹಾ ಪಾಪ ಮಾಡಿ ಧರ್ಮರಾಜ ದುಃಖಪಟ್ಟ ಪಾಪ ಕೃಷ್ಣ, ಯುದ್ಧ ಎಲ್ಲ ಮುಗಿದ ಮೇಲೆ ನನಗೆ ಭಾರಿ ದುಃಖ ಆಗ್ತಾ ಇದೆ, ಬಂಧುಗಳನ್ನು ಸಂಹಾರ ಮಾಡಿದ್ದೇವೆ, ನಮ್ಮ ಜನಗಳನ್ನು ಕೊಂದಿದ್ದೇವೆ, ಭೀಷ್ಮರು ದ್ರೋಣರಂಥ ಪೂಜ್ಯರನ್ನ ಗುರು ಹಿರಿಯರನ್ನ ಸಂಹಾರ ಮಾಡಿದ್ದೇವೆ, ಈ ಪಾಪ ಹೇಗೆ ಪರಿಹಾರ ಆಗಬೇಕು ಹೇಳ್ತಾರೆ. ಪಾಪನೇ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಆ ವಿಚಾರ ಬಿಟ್ಟು ಬಿಡೋಣ. ಕೊನೆಗೆ ಹೇಳ್ತಾರೆ ಅರ್ಜುನ್ ಧರ್ಮರಾಜ, ಅಷ್ಟು ಯೋಚನೆ ಮಾಡ್ತೀಯಾರ, ಉಪದೇಶ ಕೇಳು ಅಂತ ಹೇಳಿದ್ರು. ಭೀಷ್ಮರು ಉಪದೇಶ ಎಲ್ಲ ಮಾಡ್ತಾರೆ. ಉಪದೇಶ ಎಲ್ಲ ಮಾಡಿದ ಮೇಲೆ ಧರ್ಮರಾಜ ಸಮಾಧಾನ ಆಯ್ತೇನಪ್ಪ, ಈಗಾದರೂ ಕೂಡ ಭೀಷ್ಮರು ಇಷ್ಟೆಲ್ಲ ಹೇಳಿದ್ರಲ್ಲ ಅಂತ ಕೇಳಿದರೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನನ್ನ ಸಂಶಯ ಹೋಗಲಿಲ್ಲ, ನಿಶ್ಚಯ ಆಗೋಯ್ತು ಅಂತ ಹೇಳಿಬಿಡ್ತಾನೆ. ಬೇರೆ ನಿಶ್ಚಯ ಆಗೋಯ್ತು, ಇಷ್ಟು ದಿವಸ ನಾನು ಭೀಷ್ಮರನ್ನು ಕೊಂದೆ, ದ್ರೋಣರನ್ನು ಕೊಂದೆ ಅಂತ ಅಷ್ಟೇ ದುಃಖ ಪಡ್ತಿದ್ದೆ. ಭೀಷ್ಮರು ಇಷ್ಟೆಲ್ಲ ಉಪದೇಶ ಮಾಡಿದ್ದನ್ನು ಕೇಳಿದ ಮೇಲೆ ಇಂಥ ಜ್ಞಾನಿಗಳನ್ನು ಕೊಂದು ಬಿಟ್ಟನಲ್ಲ ಅಂತ ದುಃಖ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟೆ. ಯಾರನ್ನೋ ಕೊಂದೆ ಅಲ್ಲ, ಭಾರಿ ದೊಡ್ಡವ್ರನ್ನ ಕೊಂದು ಹಾಕಿಬಿಟ್ಟೆ, ದುಃಖ ಜಾಸ್ತಿ ಆಯಿತು ಅಂದ್ಬಿಟ್ಟು ಅಂತ ಏನು ಮಾಡಬೇಕಾಗ. ಆಗ ವೇದವ್ಯಾಸ ಹೇಳ್ತಾರೆ, ಹೋಗ್ಲಿ ಬಿಡು, ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತಂ ಅಂತ ಹೇಳಿದ್ದೆ. ನಿನಗಿನ್ನೂ ಪಾಪ ವೃದ್ಧಿ ಹೋಗಿಲ್ಲ ಅಂದಮೇಲೆ ಅಶ್ವಮೇಧಯಾಗವನ್ನು ಮಾಡು, ಸರಿ ಹೋಗುತ್ತೆ. ಅಶ್ವಮೇಧಯಾಗ ಮಾಡ್ತಾರೆ, ಮುಂದಿನ ಕಥೆ ಎಲ್ಲರಿಗೂ ಗೊತ್ತು. ಅಶ್ವಮೇಧಯಾಗದಿಂದ ಏನಾಯಿತು? ಪಾಪ ಪರಿಹಾರವಾಯಿತು. ನಿಜವಾಗ್ಲೂ ಪಾಪ ಬಂದಿಲ್ಲ, ಮನಸ್ಸಲ್ಲಿ ಇತ್ತಲ್ಲ, ಅದು ಸೈಕಲಾಜಿಕಲ್ ಇದ್ದಾಗ ಗುಳಿಗೆ ಕೊಡಬೇಕಾಗಲ್ಲ, ಮತ್ತೆ ಟ್ಯಾಬ್ಲೆಟ್ಸ್ ಕೊಡಬೇಕಾಗತ್ತೆ. ಆ ಟ್ರೀಟ್ಮೆಂಟ್ ಫಿಸಿಕಲ್ ಏನೂ ಇಲ್ಲ ಏನು ಅಂದ್ಕೊಂಡಿರ್ತಾನಲ್ಲ, ಅವನಿಗೊಂದು ಔಷಧಿ ಕೊಟ್ಟರೆ ಹಾಗೋ ಹಾಕಿ, ಧರ್ಮರಾಜಾಗ ಅದು ಪ್ರಯೋಜನ ಆಯ್ತು. ಸೊ ಯಜ್ಞ ದಾನ ತಪಸ್ಸು ಅಂದರೆ ಯಾವುದು? ಯಜ್ಞ ಅಂದರೆ ಅಶ್ವಮೇಧಾದಿ ಯಜ್ಞಗಳು. ದಾನ ಅಂತ ಹೇಳಿದಾಗ ಗೋದಾನ, ಭೂದಾನ ಮೊದಲಾದ ಅನೇಕ ದಾನಗಳು, ದ್ರವ್ಯ ದಾನ ಮೊದಲಾದ ಯಾವ ದಾನವೂ ದಾನವೇ. ತಪಸ್ಸು ಅಂತ ಹೇಳಿದ್ರೇನು? ನಮಗೆ ತಪಸ್ಸು ಅಂದರೆ ಮಾತ್ರ ಮೂರು ಬಗ್ಗೆನೂ ತಪ್ಪು ಕಲ್ಪನೆ ಉಂಟು, ತಪಸ್ಸಿನ ಬಗ್ಗೆ ಭಾರಿ ತಪ್ಪು ಕಲ್ಪನೆ ಉಂಟು. ತಪಸ್ಸು ಅಂದರೆ ಕಾಡಿಗೆ ಹೋಗಬೇಕು, ಕಾಡಿನಲ್ಲಿ ಗಡ್ಡ ಮೀಸೆಗಳು ಭಾರಿ ಇರಬೇಕು, ಅಲ್ಲಿ ಸಾಕಷ್ಟು ಜನ ಗಲಾಟೆ ಇದಾಗ್ತಿರಬೇಕು, ಏನೇನೋ ಇಂಥ ವೇಷಭೂಷಣನೇ ಇರಬೇಕು, ಜಟೆನೇ ಬಿಡಬೇಕು, ಏನೇನೋ ಯೋಚನೆಗಳು ಶಾಸ್ತ್ರ ಹೇಳ್ತದೆ. ಅದು ತಪಸ್ಸಿನ ಒಂದು ಭಾಗ ಅಷ್ಟೇ, ಅಷ್ಟೇ ತಪಸ್ಸಲ್ಲ. ಕೃಚ್ಛ ಚಾಂದ್ರಾಯಣಾಧಿಕಂ ತಪಃ, ಆಚಾರ್ಯರು ಡಿಕ್ಷನರಿ ಕೋಟ್ ಮಾಡ್ತಾರೆ. ಕೃಚ್ಛ ವ್ರತ, ಚಾಂದ್ರಾಯಣ ವ್ರತ, ಏಕಾದಶಿ ವ್ರತ, ವಿಷ್ಣು ಪಂಚಕಾದಿ ವ್ರತಗಳೆಲ್ಲ ತಪಸ್ಸು ಅಂತ ಅದಕ್ಕೆ ಹೆಸರು. ಇವತ್ತು ಬೆಳಿಗ್ಗೆ ಸ್ನಾನ ಆಗಿ ನಾನು ತೀರ್ಥ ತಗೊಳ್ಳೋರಿಗೆ ಏನೂ ತಿನ್ನೋದಿಲ್ಲ, ಅದೊಂದು ತಪಸ್ಸದು. ಯಾರು ಇಲ್ಲ ತಗೊಳ್ಳೋಕ್ಕಾಗಿಲ್ಲ, ತಗೊಂಡಿಲ್ಲ ತಗೊಳ್ಳೋಕ್ಕಾಗೋದಿಲ್ಲ, ತಪಸ್ಸು ಅದು. ಒಂದು ಇನ್ಬಿಟ್ವೀನ್ ಇಷ್ಟೊತ್ತಿನ ಏನು ತಗೊಳ್ಳೋದಿಲ್ಲ, ಅದೊಂದು ತಪಸ್ಸು. ಕೆಟ್ಟ ಪದಾರ್ಥ ತಿನ್ನೋದೇ ಇಲ್ಲ, ಅದೊಂದು ತಪಸ್ಸು. ಮತ್ತೆ ನಮ್ಗೆ ಈಗ ಅನಿಸುತ್ತೆ ಎಷ್ಟು ತಪಸ್ಸು, ದಿವಸಕ್ಕೆ ನಮ್ಮಲ್ಲಿ ಎಷ್ಟು ತಪಸ್ಸು ಮಾಡೋ ಚಾನ್ಸಸ್ ಇದೆ ಯೋಚನೆ ಮಾಡಿ. ನಾನು ಸುಳ್ಳು ಹೇಳೋದೇ ಇಲ್ಲ, ಅದೊಂದು ತಪಸ್ಸು. ಧರ್ಮ ನಡೆಸೇ ನಡೆಸ್ತೇನೆ, ಮತ್ತೊಂದು ತಪಸ್ಸು. ಇನ್ನೊಬ್ರು ಬೇಡೋದೇ ಇಲ್ಲ, ಇನ್ನೊಂದು ತಪಸ್ಸು. ಇದೆಲ್ಲ ಮಾಡ್ತಾ ಹೋದರೆ ನಮ್ಮ ಅದು ಜೀವನದಲ್ಲಿ ವ್ರತ ಅಂತ ಕರೀತಾರೆ. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ, ಸತ್ಯವನ್ನು ಬಿಡಲಾರೆ ಧರ್ಮವನ್ನು ಬಿಡಲಾರೆ ಅಂಬುದೇ ವ್ರತ ಅದು. ಹರಿಶ್ಚಂದ್ರ ಸತ್ಯಪಾಲನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಬೇಕಾಯ್ತು, ಹೆಂಡತಿ ಮಕ್ಕಳು ರಾಜ್ಯ ಕೋಶ ಏನೇನೋ ಮಾಡಿದ ಸರ್ವ ತ್ಯಾಗ ಮಾಡಿದ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ತಪಸ್ಸು ಅಂತ ಕರೀತಾರೆ. ಇವತ್ತು ತಪಸ್ಸಿನ ಕಲ್ಪನೆ ಬಹಳ ಬ್ರಾಡ್ ಆಗಿರೋದು ಅದು. ಒಂದು ಇಂಥ ತಪಸ್ಸನ್ನು ಮಾಡಲಿಕ್ಕೆ ಕೆಲವು ಏನು ತಿಳ್ಕೊಂಡ್ಬಿಟ್ರು, ಈ ತಪಸ್ಸಿಗೆ ಜಟೆ ಬಿಟ್ಟು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡೋದು ಅಂತ ಹೇಳಿದರೆ ಅವಾಗೇನಾಗುತ್ತೆ, ಎಲ್ರಿಗೂ ಸಾಧ್ಯ ಇಲ್ಲ, ಹೆಂಗಸರಂತೂ ಮಾಡಾಗೇ ಇಲ್ಲ, ಅಲ್ಲಿ ಹೋಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ತಪಸ್ಸು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಆಮೇಲೆ. ಅದಕ್ಕೆ ಹೇಳ್ತಾರೆ ಇವೆಲ್ಲ ತಪಸ್ಸುಗಳಲ್ವೇನು, ಇದ್ರಲ್ಲಿ ಯಾವ್ದು ಮಾಡಿದ್ರು ತಪಸ್ಸೆ ಆಗೋದು. ರಂಗೋಲಿ ಹಾಕೋದೇ ಒಂದು ತಪಸ್ಸು, ಲಕ್ಷ ಪ್ರದಕ್ಷಿಣೆ ಮಾಡ್ತಾ ಅದೊಂದು ತಪಸ್ಸು, ಲಕ್ಷ ನಮಸ್ಕಾರ ಒಂದು ತಪಸ್ಸು, ಇವತ್ತು ದಿವಸಕ್ಕೆ ಉಪ್ಪಿಲ್ಲದ ಊಟ ಮಾಡ್ತೇನೆ ಬರೋ ಒಂದು ತಪಸ್ಸು ಅಂತ. ಮತ್ತೆ ಡಾಕ್ಟರ್ ಪ್ರಕಾರ ತಪಸ್ಸೆ ಅದು, ಉಪ್ಪು ತಿನ್ನಬೇಡ ಅದೊಂದು ತಪಸ್ಸೆ ಅಂತ ಆ ಪ್ರಕಾರ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ದಿವಸ ಇಷ್ಟು ಓಡಾಡೋ ಅದೊಂದು ತಪಸ್ಸು, ಸುಮ್ಮನೆ ಓಡಾಡಿದ್ರೆ ತಪಸ್ಸಲ್ಲ, ದಿವಸಕ್ಕೆ ಇಷ್ಟು ಓಡಾಡಲೇಬೇಕು ಅಂತಕ್ಕಂಥ ಒಂದು ನಿಯಮ. ಯಾವುದು ಮುಗಿದ ಹೋದ್ರೆ ಆಗೋದಿಲ್ಲ. ಈ ರೀತಿ ಯೋಚನೆ ಮಾಡಿದರೆ ಎಷ್ಟು ನಾವು ಆ ರೀತಿ ಯೋಚನೆ ಆ ರೀತಿ ಡಿಸಿಪ್ಲಿನ್ ಮಾಡ್ತೇವಲ್ಲ, ಬಾಡಿ ಸೆಟ್ ಆಗಲಿಕ್ಕೆ ಶುರುವಾಗುತ್ತೆ, ಮೈಂಡ್ ಅದರ ಫ್ರೇಮ್ ಆಗುತ್ತೆ. ಆಗ ಅವನು ಪೂರ್ತಿ ಡಿಸಿಪ್ಲಿನ್ ಲೈಫ್ ಆದ್ದರಿಂದ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಕ್ಯಾಶುವಲ್ ಆದರೆ ಮಾತ್ರ ಏನು ಆಗೋದೇನು. ಕೃಚ್ಛ್ರ ಚಂದ್ರಾಯಣಾಧಿಕಂ ತಪಃ, ತಪಃ ಆಲೋಚನೆ. ಇನ್ನೂ ಒಂದು ವಯಸ್ಸಿನ ಹಂತದೊಳಗೆ ಏನು ಮಾಡೋಕ್ಕೂ ಅವನಿಗೆ ಆಗೋದೇ ಇಲ್ಲ, ಹೇಳಕ್ಕೆ ಕೂಡಲಕ್ಕೂ ಭಾರಿ ಕಷ್ಟ ಆಗಿಬಿಡುತ್ತೆ. ಅವಾಗ ಏನು ತಪಸ್ಸು ಮಾಡಬೇಕು ಅಂದರೆ ಆಚಾರ್ಯ ಹೇಳ್ತಾರೆ, ತಪ ಆಲೋಚನೆ, ದೇವರಿಗೆ ಯೋಚನೆ ಮಾಡಿ ಅದೇ ತಪಸ್ಸು ಅಂತ ಹೇಳಿಬಿಡುತ್ತೆ. ಹರಿರೇವ ಪರಹ ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ, ದೇವರು ನಮ್ಮ ಸ್ವಾಮಿ ಅಂತ ಚಿಂತನೆ, ಅದೇ ಒಂದು ತಪಸ್ಸು ಅಂತ. ಭಗವಂತನ ನಾಮೋಚ್ಚಾರಣೆ ಒಂದು ದೊಡ್ಡ ತಪಸ್ಸು. ಆದ್ದರಿಂದ ತಪಸ್ಸು ಎಲ್ಲರೂ ಮಾಡಕ್ಕೆ ಬರುತ್ತೆ, ಎಲ್ಲಾ ಕಾಲಕ್ಕೂ ಮಾಡಕ್ಕೆ ಬರುತ್ತೆ, ಮಾಡಲೇಬೇಕು. ಅದರಿಂದ ಮನುಷ್ಯ ಏನಾಗ್ತಾನೆ, ಶುದ್ಧನಾಗ್ತಾನೆ. ಅಜಾಮಿಡ ಸಾಯ್ತಾ ಇದ್ದಾನೆ, ಜನ್ಮದಲ್ಲಿ ಒಂದು ದಿವಸ ಅವನು ತಪಸ್ಸಿಗೆ ಅಂತ ಎಲ್ಲೂ ಹೋಗಿಲ್ಲ, ಒಂದೊಂದು ಮಾಡಿಲ್ಲ. ಅಂತಕ್ಕಾದ್ರೆ ನಾರಾಯಣ ಅಂತ ಭಕ್ತಿಯಿಂದ ಅಂತಾನೆ, ದೊಡ್ಡ ತಪಸ್ಸಾಗೋಯ್ತು, ದೊಡ್ಡ ಯಜ್ಞವಾಯಿತು. ಆ ಕ್ಷಣಕ್ಕೆ ಅವನು ಪಾಪನ ಬಿಡುಗಡೆ ಕಂಡೇ ಬಿಟ್ಟ. ಅಂದಮೇಲೆ ನಾಮೋಚ್ಚಾರಣೆ ತಪಸ್ಸಾಯ್ತಲ್ಲ, ನಾಮೋಚ್ಚಾರಣೆ ತಪಸ್ಸಾಯ್ತು, ಕೃಚ್ಛ ಚಾಂದ್ರಾಯಣಾದಿಗಳು ತಪಸ್ಸಾಯ್ತು. ಆದ್ದರಿಂದ ಇಂಥದನ್ನು ಎಂದೆಂದೂ ಬಿಡಬಾರದು, ಇದನ್ನ ನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಳ್ಳೋದಕ್ಕೆ ಇದ್ಬೇಕು. ಆಚಾರ್ಯರು ತುಂಬಾ ಅದಕ್ಕೆ ಅಪೂರ್ವವಾದಂತಹ ಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳ್ತಾರೆ. ಅಲ್ಲ ಯಜ್ಞ ಮಾಡಬೇಕು ಅಂತ ಹೇಳ್ತೀರಿ, ಯಜ್ಞ ಅಂದ್ರೆ ಅಶ್ವಮೇಧಾದಿಗಳ ಯಜ್ಞ ಅಂತ ತಿಳ್ಕೊಳ್ಳೋದಾದ್ರೆ ಅಶ್ವಮೇಧ ನಾವೇನ್ ಮಾಡ್ಲಿಕ್ಕಾಗತ್ತೆ. ಈ ಮಧ್ಯೆ ರೇಷ್ ಹೋಗೋ ಜನ, ಇದು ಅಶ್ವಮೇಧ ಆಗಿದೆ ಜನಗಳಿಗೆ ಅಷ್ಟೇ, ರೇಷ್ಗೆ ಹೋದ್ರೆ ಅದೇ ಅಶ್ವಮೇಧ, ಕಳ್ಕೊಂಡ್ಬಂದ್ಬಿಡ್ತಾನೆ, ಎಲ್ಲ ಮುಗಿದೋಯ್ತು. ಇದಲ್ಲ, ಇದು ಒಂದು ಪ್ರತಿ ಅಶ್ವಮೇಧ ಅಂತ ಹೇಳಿದ್ರೆ ಅದು ಮುಖ್ಯವಾದ ಅರ್ಥ. ಬೃಹದಾರಣ್ಯ ಉಪನಿಷತ್ ಪ್ರಾರಂಭವಾಗೋದೇ ಅದರಿಂದ. ಬೃಹದ ಹತ್ತು ಉಪನಿಷತ್ತುಗಳಲ್ಲಿ ಬೃಹದಾರಣ್ಯ ಉಪನಿಷತ್ ದೊಡ್ಡ ಉಪನಿಷತ್ತು, ಗಾತ್ರದಲ್ಲಿ ಭಾರಿ ದೊಡ್ಡದು. ಶುರುವಾಗೋದೇ ಹೇಗೆ, ಅಶ್ವಮೇಧ ಅಂದ್ರೇನು, ಅಶ್ವಗಳು ಅಂತ ಇಂದ್ರಿಯಗಳು ಅಂತ ಅರ್ಥ. ಮೇಧ ಅಂತ ಹೇಳಿದರೆ ದೇವರ ಕಡೆಗೆ ಇಂದ್ರಿಯಗಳನ್ನು ಹಾಕಿಬಿಡ್ತೇವಲ್ಲ, ಅದೇ ಅಶ್ವಮೇಧ ಯಜ್ಞ ಅಂತ ಕರೀತಾರೆ. ಅವ ರೋಗವ ನನಗೆ ದೇವ ಧನ್ವಂತ್ರಿ, ಸಾವಧಾನದಿ ಕೈಯ ಪಿಡಿದು ನೋಡಯ್ಯ, ನನಗೇನು ರೋಗ ಬಂದಿದೆ ನೋಡು, ನಿನ್ನನ್ನು ನಿನ್ನ ಸಾರಿಗ್ರಾಮಾದಿಗಳು ನನ್ನ ಕೈ ಮುಟ್ತಾ ಇಲ್ಲ, ದೇವಸ್ಥಾನಕ್ಕೆ ನನ್ನ ಕಾಲು ಹೋಗ್ತಾ ಇಲ್ಲ. ಅಂದರೆ ದೇವಸ್ಥಾನಕ್ಕೆ ಕಾಲು ಹೋದರೆ ಕಾಲಿನ ಯಜ್ಞ ಅದು ಒಂದು, ಅದೇ ರೀತಿ ದೇವ್ರ ಪೂಜೆ ಮಾಡಿದ್ರೆ ಕೈಯಿಂದ ಮಾಡಿದ ಯಜ್ಞ ಅದು ಒಂದು, ಪ್ರಸಾದವನ್ನು ಕೇಳಿಸ್ಕೊತಾನಲ್ಲ ಅದೇ ಒಂದು ಯಜ್ಞ. ಈ ರೀತಿ ಯೋಚನೆ ಮಾಡಿದರೆ ಯಜ್ಞ ಒಂದು ಬ್ರಾಡ್, ತುಂಬ ಬ್ರಾಡ್ ಟರ್ಮ್ ಅದು. ಅದು ಅನೇಕರು ತುಪ್ಪ ಇರಬೇಕು, ಹೋಮ ಮಾಡಬೇಕು, ಪುರೋಹಿತರೆ ಬರಬೇಕು, ಕೆಟ್ಟ ಕೆಟ್ಟದಾಗೆ ಮಂತ್ರ ಹೇಳಬೇಕು, ತಿಳಿಲೇಬಾರದು, ಅದು ಭಾರಿ ದೊಡ್ಡ ಯಜ್ಞ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಯಜ್ಞದ ಒಂದು ಭಾಗ ಅಷ್ಟೇ ಹೊರತು ನಾವೆಲ್ಲರೂ ಯಜ್ಞ ಮಾಡಕ್ಕೆ ಬರ್ತದೆ. ಆಚಾರ್ಯ ಹೇಳ್ತಾರೆ, ನೀವು ಯಜ್ಞ ಅಂತೀರಿ, ಹೆಂಗಸರಿ ಬರೋದಿಲ್ಲ ಅಂತ ಕೇಳಿದರೆ ಯಾಕೆ ಬರೋದಿಲ್ಲ ಯೋಚನೆ ಮಾಡಿ. ಅಡುಗೆ ಮಾಡಿರ್ತಾರೆ ಪಾಕ ಯಜ್ಞ ಅಂತ ಹೆಸರು, ಅಡುಗೆ ಮಾಡೋದಕ್ಕೆ ಪಾಕ ಯಜ್ಞ. ಇವತ್ತು ಯಾರು ಮನೆಯಲ್ಲಿ ಅಡುಗೆ ಮಾಡೋ ಅಭ್ಯಾಸ ಇಟ್ಟಿಲ್ಲ, ದೊಡ್ಡ ಯಜ್ಞನೇ ಕಳ್ಕೊಂಡ್ಬಿಡ್ತಾರೆ. ಮನೆ ಮೇಲೆ ಬೇಯಿಸ್ತೀರಿ, ಅಗ್ನಿಯಲ್ಲಿ ಹಾಕಿದರೆ ಯಜ್ಞ ಅಲ್ಲ, ಅಗ್ನಿಯಲ್ಲಿ ಬೇಯಿಸಿತ್ತಾನೆ ಹಾಕೋ ನೀವು, ಆಮೇಲೆ ಯಜ್ಞ ಆಯ್ತಲ್ಲ, ಅದು ಒಂದು ಪಾಕ ಯಜ್ಞ. ಅದೇ ರೀತಿ ಮುಂದೆ ಬಂದಿದೆ ವಾಂಗ್ಮಯ ಯಜ್ಞ, ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟಿದೆ ಈಗಾಗಲೇ, ವಾಂಗ್ಮಯ ತಪಸ್ಸು, ವಾಂಗ್ಮಯ ಯಜ್ಞ. ಒಳ್ಳೆ ಮಾತಾಡಿದರೆ ಅದೇ ಒಂದು ಯಜ್ಞ. ಆದ್ದರಿಂದ ಯಜ್ಞ ಯಾರೋ ಮಾಡಲಿಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಎಲ್ಲರೂ ಮಾಡಲಿಕ್ಕೆ ಬರುತ್ತೆ. ಇಂದ್ರಿಯ ನಿಗ್ರಹವೇ ಒಂದು ಯಜ್ಞ, ಜೊತೆಗೆ ವೈಷ್ಣದೇವ ಮಾಡ್ತಾರೆ ಅದೊಂದು ಯಜ್ಞ. ಪಂಚ ಮಹಾಯಜ್ಞಗಳಂತೂ ಪ್ರತಿನಿತ್ಯ ಮಾಡೋದಿದೆ, ದೇವಯಜ್ಞ, ಋಷಿಯಜ್ಞ, ಭೂತಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಪ್ರತಿನಿತ್ಯ ಐದು ಯಜ್ಞವನ್ನು ಕಂಪಲ್ಸರಿಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಬ್ರಾಡ್ ಟರ್ಮ್ ಆಗಿರೋದನ್ನ ಸಂಕುಚಿತ ಅರ್ಥದಲ್ಲಿ ಹೇಳಿಬೇಡಿ. ಹಿಂದೆ ಹೇಳಿದ್ದಾರೆ ಮೂರನೇ ಅಧ್ಯಾಯದ ಆರಂಭದಲ್ಲೇನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ದೇವರಿಗೆ ಪ್ರೀತಿಯಾಗಲಿ ಅಂತ ಏನು ಮಾಡ್ತೇವೆ ಅದೆಲ್ಲ ಯಜ್ಞವಾಗಿಬಿಡುತ್ತೆ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ, ನಾಲ್ಕನೇ ಅಧ್ಯಾಯದಲ್ಲಿ ಕೊನೆಗೆ ಬಂದಿದೆ ಆ ಮಾತು. ಕೊನೆಗೆ ಹೇಳ್ತಾರೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞ ಅನ್ನೋ ಪದ ಇದೆ, ಎಲ್ಲದಕ್ಕಿಂತ ದೊಡ್ಡ ಯಜ್ಞ ಅದು ಒಂದು. ಹತ್ತನೇ ಅಧ್ಯಾಯದಲ್ಲಿ ಬರುತ್ತೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಗಾಯತ್ರಿ ಜಪ ಮಾಡ್ತಾನೆ ಅದೊಂದು ಯಜ್ಞ, ಕೃಷ್ಣ 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 ಅಂದರೆ ಅದೇ ಒಂದು ಯಜ್ಞ. ಜಪವೇ ಒಂದು ಯಜ್ಞ ಅಂದರೆ ಯಜ್ಞ ಮಾಡಲಿಕ್ಕೆ ಬರೋದಿಲ್ಲ, ಗಂಡಸರು ಮಾತ್ರ ಮಾಡ್ತಾರೆ, ಋಷಿಗಳು ಮಾತ್ರ ಮಾಡ್ತಾರೆ, ರಾಜಮಹಾರಾಜರು ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಪ್ರತಿಯೊಬ್ಬರು ಯಜ್ಞ ಮಾಡಕ್ಕೆ ಬರ್ತದೆ. ಆಚಾರ್ಯರು ಬರೀತಾರಲ್ಲಿ ಭಗವಂತನ ಹೆಸರನ್ನು ಹೇಳೋದಿದೆಯಲ್ಲ, ಅದೇ ಒಂದು ನಾಮಯಜ್ಞ ಅಂತ ಕರೆದಿದ್ದ. ದೇವರ ನಾಮಸ್ಮರಣೆ ಮಾಡೋದೇ ದೊಡ್ಡ ಯಜ್ಞ, ಇದನ್ನು ಯಾರು ಮಾಡಕ್ಕೆ ಬರೋದಿಲ್ಲ ನೋಡಿ. ಸ್ತ್ರೀಯರು ಶೂದ್ರರು ಎಂಥವರು ಮಾಡಕ್ಕೆ ಬರುತ್ತಾದ್ರಿಂದ ಭಗವದ್ಗೀತೆಯಲ್ಲಿ ಯಜ್ಞ ಕಂಪಲ್ಸರಿ ಅಂತ ಭಗವಂತ ಹೇಳಿದ್ದಾನೆ. ಯಜ್ಞ ಬೇರೆಯವರು ಮಾಡಾಗಿಲ್ಲ ಅಂತ ಪ್ರಶ್ನೆ ಹಾಕೊಳ್ಳೋಕೆ ಹೋಗಬೇಡಿ, ಪ್ರತಿಯೊಬ್ಬರು ಮಾಡಕ್ಕೆ ಬರುತ್ತೆ. ನಾಮಯಜ್ಞ ಅಂತ ಕರೆದಿದ್ದಾರೆ. ಸ್ವಾಧ್ಯಾಯ ಜ್ಞಾನ ಯಜ್ಞ ಅಷ್ಟ ಹಿಂದೆ ಬಂದಿದೆ. ಸ್ವಾಧ್ಯಾಯ ನಿತ್ಯ ಪಾಠ ಓದ್ತಾನೆ, ಅದೊಂದು ಯಜ್ಞ. ಮತ್ತೆ ಸ್ಟೂಡೆಂಟ್ ಓದ್ತಾನೆ ಯಜ್ಞ, ಮೇಷ್ಟ್ರು ಪಾಠ ಮಾಡ್ತಾನೆ ಅದೇ ಯಜ್ಞ. ಪಾಠ ಮಾಡೋದು ಮೇಷ್ಟ್ರ ಯಜ್ಞ, ಮಾಡ್ತಕ್ಕಂಥ ಯಜ್ಞ. ಪಾಠ ಕೇಳೋದು ವಿದ್ಯಾರ್ಥಿ ಮಾಡ್ತಕ್ಕಂಥ ಯಜ್ಞ. ನೋಟ್ಸ್ ಬರ್ಕೋತಾನೆ, ಅದು ಒಂದು ಯಜ್ಞನೇ. ಆದ್ದರಿಂದ ಯಜ್ಞ ವಿಶಾಲವಾದದ್ದು. ದಾನ ಅಲ್ಲೂ ಹಾಗೇನೆ. ದಾನ ಏನು ಮಾಡ, ಬಡವ ಏನು ದಾನ ಮಾಡ್ತಾನೆ ಅಂತ ಕೇಳಿದರೆ ಒಳ್ಳೆ ಮಾತಾಡ್ತಾನೆ, ಅದೇ ಒಂದು ದಾನ. ಸತ್ಯವಚನವೇ ದೊಡ್ಡ ದಾನ ಇದ್ದ ಹಾಗೆ. ಹೇಳಿದ್ದು ನಡೆಸ್ತಾನೆ, ಜಲ ಕೊಡ್ತಾನೆ, ನೀರು ಕೊಡ್ತಾನೆ, ಅದಕ್ಕೆ ಇನ್ನೇನು ಬೇಕು. ಪುಣ್ಯ ಯಾರು ನೀರು ಕೊಡಿ ಅಂತ ಕೇಳುತ್ತೆ, ಅಥವಾ ಕುತ್ಕೊಂಡ್ಬಿಟ್ಟು ಶೋಭೆ ಶೋಭನೆ ಮೂರ್ತೆ ಶ್ರೀ ವಿಷ್ಣುವರಾಜ್ಞ ಅದೆಲ್ಲ ಹೇಳಬೇಕಾದ ಕಾರಣ ಇಲ್ಲ. ಅಥವಾ ಇನ್ನೂ ಸ್ವಲ್ಪ ಸತ್ಯವಾಗಿರ್ತಾರೆ, ಭಾಳ ನೀರು ಕೇಳಿದ್ರೆ ಕೃಷ್ಣಾರ್ಪಣ ಅದು ಕೊಟ್ಬಿಟ್ರೆ ಸಾಕು, ಯಜ್ಞ ಆಗೇ ಬಿಡುತ್ತೆ. ಅದು ಒಂದು ಅಕ್ಷಣಕ್ಕೆ ತಪಸ್ಸಾಗುತ್ತೆ, ದಾನ ಆಗಿಬಿಡುತ್ತೆ. ಜಲದಾನ ಮಾಡಕ್ಕೆ ಬರೋದಿಲ್ವಾ? ಅನ್ನದಾನ ಮಾಡಬಹುದಲ್ಲ. ದಾನದಲ್ಲಿ ರಾಜ್ಯದಾನ ಕೋಶದಾನ ಎಲ್ರಿಗೂ ಬರೋದು ಬೇಕಾಗಿಲ್ಲ. ಸಣ್ಣ ತನ್ನದು ಏನಾಗುತ್ತೋ ಅದನ್ನು ಕೊಟ್ಟರು ಸಾಕು. ಯಾರೋ ಹೋಗ್ತಾರೆ ಪೆನ್ ಕೊಡಿ ಅಂತ ಬರೆಯೋಕ್ಕೋಸ್ಕರ, ಕ್ಯಾಪ್ ಇಟ್ಕೊಂಡ್ರೂ ಪರವಾಗಿಲ್ಲ, ಪೆನ್ ಕೊಡ್ತೀರಲ್ಲ. ಅದೇ ಒಂದು ಅದೊಂದು ದಾನ ಮಾಡಿದಾಗ ಲೆಕ್ಕ ಪಾಪ. ಅದು ಸೈನ್ ಮಾಡಬೇಕಾಗಿರುತ್ತೆ ಎಲ್ಲ ಹೋದ ಕಾಲಕ್ಕೆ. ಬಿಡೋದಿಲ್ಲ, ಕೊಡೋದಿಲ್ಲ. ಅವ್ರು ಇದಕ್ಕಿಂತ ತಾಬರಿಗೆ ಶುರು ಮಾಡ್ತಾನೆ. ಹಾಗೆ ಅಂದರೆ ಕೊಡಬಹುದಾದದ್ದನ್ನು ಕೂಡ ಮನುಷ್ಯ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ದಿವಸಕ್ಕೆ ಎಷ್ಟು ದಾನ ಮಾಡ್ಬೋದು ಗೊತ್ತೇನು? ನಾವಾಗ ಒನ್ಸ್ ಫಾರ್ ಆರ್ ಕೊಡೋದು ಬೇರೆ, ಟೆಂಪ್ರರಿಗೆ ಕೊಟ್ಟರು ದಾನ ಇದ್ದಾಗೆ ಲೆಕ್ಕ. ಆ ಮಟ್ಟಿಗೆ ದಾನ ಆದಾಗ ಆಗುತ್ತಲ್ಲ. ಅಂದರೆ ನಾವು ಆಪರ್ಚುನಿಟಿ ಇಲ್ಲದೆ ಇರೋ ದಿವಸವೇ ಇಲ್ಲ ನಮಗೆ. ಎನಿ ಮೂಮೆಂಟ್, ಎವರಿ ಮೂಮೆಂಟ್, ಏನಾದ್ರೂ ನಮಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಅದನ್ನು ಉಪಯೋಗಿಸ್ಬೇಕು, ದೇವರ ಕಡೆ ಹಾಕಬೇಕು. ಅದು ಇಂಪಾರ್ಟೆಂಟ್ ಅಷ್ಟೆ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ತಪಸ್ಸಂತೂ ಏಕಾದಶಿ ಉಪವಾಸ ಮಾಡಕ್ಕೆ ಯಾರಿಗೆ ಬೇಡ ಅಂತ ಹೇಳಿದ್ದಾರೆ? ಅಲ್ಲ, ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮತ್ತೆ ಆದ್ದರಿಂದ ಆಚಾರ್ಯರು ಬರೀತಾರೆ, ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಹ್ಮ ಬಂಧುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಯಜ್ಞ ದಾನ ತಪಸ್ಸು ಮಾಡೋ ಹಕ್ಕಿರೋದರಿಂದ ಭಗವದ್ಗೀತೆ ಎಲ್ಲ ವರ್ಣದವರಿಗೂ ಕೂಡ ಹೇಳಿದ ಗ್ರಂಥ, ಎಲ್ಲ ಆಶ್ರಮದವರು ಹೇಳಿದ ಗ್ರಂಥ. ಒಂದು ಕೋಮಿಗೆ ಸೀಮಿತವಾದ ಗ್ರಂಥ ಅಲ್ಲವೇ ಅಲ್ಲ ಅನ್ನೋದು ಹೈಲೈಟ್ ಮಾಡ್ತಾರೆ. ಆಶ್ಚರ್ಯ, ಅದನ್ನು ಬರೆದವರು ಆಚಾರ್ಯ ಒಬ್ಬರೇ, ಅದು ಭಾರಿ ವಿಶೇಷ. ಮತ್ತೆ ಅಂದರೆ ಅವರು ಎಷ್ಟು ಕಡಕಡೆಯಿಂದ ಮಾತಾಡಿದ್ದಾರೆ ಅಂತ ಕೇಳಿದರೆ ಸಕಲರಿಗೂ ಕಲ್ಯಾಣವಾಗಬೇಕು ಅನ್ನೋದು ಭಗವದ್ಗೀತೆಯ ಉದ್ದೇಶ. ಅವನ್ನ ಒತ್ತಿ ಒತ್ತಿ ಹೇಳ್ತಾ ಹೋಗ್ತಾರೆ. ಇನ್ನೂ ವಿಷಯ ಮುಂದೆ ಬಂದೇ ಬರುತ್ತೆ. ಇದು ಇದೇ ಅಧ್ಯಾಯದಲ್ಲೇ ವರ್ಣಗಳ ಬಗ್ಗೆ ಇನ್ನು ಮಾತು ಬರುತ್ತೆ, ಅಲ್ಲೇ ನೋಡ್ತೇವೆ. ಅರ್ಜುನ ಈ ರೀತಿ ಮಾಡಬೇಕು. ಏತಾನ್ಯಪಿತು ಕರ್ಮಾಣಿ ಸಂಗಮ್ ತ್ಯಕ್ತಾ ಫಲಾನಿಚ. ಅರ್ಜುನ, ಈ ಕಲ್ಮಗಡಿವಿಯಲ್ಲ ಇಲ್ಲಿ ತ್ಯಾಗ ಮಾಡೋದು ಅಂದ್ರೇನು? ಈ ಕರ್ಮಗಳನ್ನು ತ್ಯಾಗ ಮಾಡಬಾರದು. ಏತಾನ್ಯಪಿತು ಕರ್ಮಾಣಿ ಸಂಗಮ್ ತ್ಯಕ್ತಾ ಫಲಾನಿಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಇವನ್ನ ಬಿಡಬೇಕು, ಇವನ್ನ ತ್ಯಾಗ ಮಾಡೋದು. ತ್ಯಾಗ ಮಾಡೋದು ಅಂದರೆ ಇವನ್ನ ಬಿಡೋದು ಅಲ್ಲ, ಮಾಡಿ ಫಲವನ್ನು ತ್ಯಾಗ ಮಾಡೋದು ಅಂತ ಅರ್ಥ. ಇದು ಇಂಪಾರ್ಟೆಂಟ್. ಕರ್ಮಗಳನ್ನ ತ್ಯಾಗ ಮಾಡೋ ಕೇಸ್ ಬೇರೆ, ಆದರೆ ಕೆಲವು ಕರ್ಮಗಳನ್ನು ಮಾಡಿಯೇ ಫಲತ್ಯಾಗ ಮಾಡಬೇಕೇ ಹೊರತು ಕರ್ಮಗಳನ್ನು ಬಿಟ್ಟು ನಾವು ತ್ಯಾಗ ಮಾಡಿವಿ ಅಂತ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಜ್ಞ ದಾನ ತಪಸ್ಸು ಅಂತಕ್ಕಂಥ ಮೂರು ಕರ್ಮಗಳನ್ನು ಫಲದ ಅಪೇಕ್ಷೆಯನ್ನು ಬಿಟ್ಟು ಮಾಡಲೇಬೇಕು. ಇದು ನಿಶ್ಚಿತ ಮತಂ ಉತ್ತಮಂ. ಇದರ ಬಗ್ಗೆ ಯೋಚನೆಕೊಂಡು ಮಾಡಲಿಕ್ಕೆ ಹೋಗಬೇಡ. ನನ್ನ ನಿಶ್ಚಿತವಾದ ಅಭಿಪ್ರಾಯ. ಅರ್ಜುನ ಯಾವಾಗ ಕೇಳಿದ್ರು ಹೇಳ್ತಾನೆ, ಕೃಷ್ಣ ನಿಶ್ಚಯವಾಗಿ ಹೇಳಿಬಿಡು, ನನಗೆ ಖಚಿತವಾಗಿ ಹೇಳಿಬಿಡು ಅಂತ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಸಾಧನೆ ಎಂಬುದು ಸಾಮಾನ್ಯವಾದದ್ದಲ್ಲ. ಆದ್ದರಿಂದ ಶುರು ಮಾಡಿದ್ದೆ ಹಾಗೆ ಮಾಡಿದ್ದ. ನನಗೆ ಅರ್ಜುನ ಕೃಷ್ಣ ತುಂಬ ಸಂದೇಹ ಬರ್ತಾ ಇದೆ, ನಾನು ಏನು ಮಾಡಬೇಕು ಈಗ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನಿಶ್ಚಿತಂ ಬ್ರೂಹಿ. ಅರ್ಜುನ ಪ್ರಶ್ನೆ ಆಗಿರೋದ್ರಿಂದ ಕೃಷ್ಣ ಉತ್ತರ ಕೊಡ್ತಾನೆ. ನಿಶ್ಚಿತಂ ಮತಂ ಉತ್ತಮಂ, ನಿಶ್ಚಿತವಾದ ಮತ ಇದು. ಕೇಳ್ತಾರೆ, ಹೋಗಿ ಯಾರು ಯಾರೋ ಕೇಳ್ತಾರೆ, ಕೇಳಿ ಬಾ ಅಂತ ಇರ್ತೇನೆ, ಕೇಳಿ ಬರ್ತಾನೆ. ಇರೋದು ಇಲ್ಲ ಅಂದ್ಬಿಡ್ತಾನೆ, ಕೇಳಿದೆ ಇಲ್ಲ ಅಂದ್ಬಿಟ್ರು. ಆ ಹೇಳ್ತಾರೆ, ನೋಡು ಹಾಗೆ ಕೇಳಬಾರ್ದಾಗಿತ್ತು ನೀನು. ಅವ್ರು ಹೇಳಿದ್ದಾರೆ, ಬೇಕೇ ಬೇಕು ಅಂತ ಹೇಳಿದ್ದಾರೆ, ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಅದನ್ನು ಹೇಳಲಿಲ್ಲ, ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಮೂಲ ಹೋಯ್ತು ಅಷ್ಟೇ. ಇಲ್ಲ ಇದೆಯಾ, ಬೇಕೇ ಬೇಕಾಗಿದೆ, ತುಂಬ ಕೆಲಸ ಇದೆ ಅಂತ ಹೇಳಿ ಆಗ ಅವ್ರು ಕೊಡ ಯೋಚನೆ ಮಾಡ್ತಾರೆ. ಅಂದರೆ ಕೇಳೋದ್ರಲ್ಲೇ ವ್ಯತ್ಯಾಸ ಉಂಟು. ಬರೀ ಇದೆಯಾ ಬೇರೆ, ಇದ್ದೇ ಇದೆ ಅಂತ ಕೇಳೋದು ಬೇರೆ, ನಮಗೆ ಬೇಕೇ ಬೇಕು ಅಂತ ಕೇಳೋದು ಬೇರೆ, ಈಗಲೇ ಬೇಕು ಅಂತ ಹೇಳೋದು ಬೇರೆ. ಅವನು ಹೇಗೆ ಕೇಳ್ತಾನೋ ಹಾಗಾಗಿ ಉತ್ತರ ಸಿಗುತ್ತಾ. ಆದ್ದರಿಂದ ಅರ್ಜುನನ ಪ್ರಶ್ನೆ ನಿಶ್ಚಿತವಾಗಿ ಹೇಳಿ ಅಂತಿರೋದ್ರಿಂದ ಕೃಷ್ಣ ನಿಶ್ಚಿತವಾಗಿ ಹೇಳ್ತಾನೆ, ನಿಶ್ಚಿತಂ ಮತಂ ಉತ್ತಮಂ. ಈ ರೀತಿ ಕೇಳದೆ ಹೋದರೆ ಉಪನಿಷತ್ತಿನ ಕಥೆ ಬರುತ್ತೆ. ಕೇಳೋದಕ್ಕೆ ಹೋಗ್ತಾನೆ, ದೇವತೆಗಳು ದೈತ್ಯರು ಮತ್ತು ಮೂರು ಜನ ಹೋಗ್ತಾರೆ ಬ್ರಹ್ಮದೇವರ ಹತ್ರ. ನಾವು ಏನು ಮಾಡಬೇಕು ಅಂತ ಕೇಳುತ್ತಾರೆ, ನಾವೇನು ಮಾಡಬೇಕು ಉದ್ಧಾರಕ್ಕೆ? ಅವರು ದಾ ಅಂದ್ಬಿಡ್ತಾರೆ, ಮೂರು ಹೋಯ್ತು ಅಷ್ಟೆ. ದಾ ಹೋಗೇ ಬಿಡ್ತಾರೆ, ತಮ್ಮ ತೋಚಿದ್ದೆ ತಿಳ್ಕೊಂಡು ಹೋಗಿಬಿಡ್ತಾರೆ ಆ ಕಡೆ. ಹೋಗಿ ತಮಗೆ ತೋಚಿದ್ದೆ ಅವ್ರು ತಿಳ್ಕೊಂಡಿದ್ದೆ ಹೊರತು ಏನು ಕೇಳಬಾರದೆ, ದಾ ಅಂದ್ರೆ ಏನು ಅಂತ ಕೇಳಬಾರದೆ, ಹೋಗೇ ಬಿಡ್ತಾರೆ ಆ ಕಡೆ. ಅವರು ತೋಚಿದ್ದೆ ಅರ್ಥ ಮಾಡಿ ದೇವತೆಗಳು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವರು ತಮಗೆ ತೋಚಿದ್ದೆ ಅರ್ಥ ಮಾಡ್ಕೋತಾರೆ. ಆದ್ದರಿಂದ ಯಾವುದೇ ಒಂದು ಪದ ಬಂದ ಕಾಲಕ್ಕೆ ಅದನ್ನು ಎಂಬಿಬಿಎಸ್ ಆಗಿ ಬಿಡಬಾರದು, ಸ್ಪಷ್ಟ ಮಾಡ್ಕೋಬೇಕು ಅಂತ ದೃಷ್ಟಿ ಅರ್ಜುನಿಗೆ ಇದ್ದಿದ್ದಕ್ಕೆ ಕೃಷ್ಣ ಹಾಗೆ ಹಡ್ತಾ ಹೋಗ್ತಾರೆ. ಇವತ್ತು ಹೇಳುವವರು ಹಾಗೆ ಹೇಳಲಿಲ್ಲ ಅಂತ ಯಾರು ಅಬ್ಜೆಕ್ಟ್ ಮಾಡ್ತಾರೋ, ನೀವು ಕೇಳೋರು ಹೇಗೆ ಕೇಳಿದ್ದೀರಿ ಎಂಬುದನ್ನು ಯೋಚನೆ ಮಾಡಬೇಕು. ಕೇಳಿದ್ದನ್ನ ಸರಿಯಾಗಿ ಕೇಳಿದ್ರೆ ಉತ್ತರ ಕೊಡದವರು ಅವರು ತಪ್ಪು, ಕೇಳದೆ ಸರಿಯಾಗಿ ಕೇಳಿದವರು ಕೇಳಿದವರದೇ ತಪ್ಪದು. ನಿಶ್ಚಿತಂ ಮತಂ ಉತ್ತಮಂ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳಿದ ಮೇಲೆ ಇನ್ನ ಅದಕ್ಕಿಂತ ಸುಪ್ರೀಂ ಮೋಸ್ಟ್ ಕೃಷ್ಣ, ಮತ್ತೊಂದು ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಅಂಶವೇ ಇಲ್ಲ. ಇನ್ನು ತ್ಯಾಗ ಮಾಡ್ತಕ್ಕಂಥ ಜನ ಹೇಗೆಗೋ ಮಾಡ್ತಾರೆ. ಅರ್ಜುನ ಮೂರು ವಿಧ ಅಂತ ಹೇಳಿದ್ನಲ್ಲ, ಅದನ್ನು ಹೇಳುತ್ತೇನೆ ಕೇಳು ಅಂತ ಹೇಳಿದ್ದೆ. ತ್ಯಾಗೋ ಹಿ ಪುರುಷೋ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ ಅಂತ ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಕೃಷ್ಣ. ಮೊದಲನೇ ತ್ಯಾಗ ಇದೆ, ಇದು ತಾಮಸ ತ್ಯಾಗ ಮಾಡೋ ಜನ ಇದ್ದಾರೆ. ನೇತಶ್ಚತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಶ್ಚ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಮೊದಲನೇದು ಇವನು ತ್ಯಾಗ ಮಾಡಿದ್ದಾನೆ. ಇದು ಸಾತ್ವಿಕ ತ್ಯಾಗ ಅಲ್ಲ, ರಾಜಸ ತ್ಯಾಗನೂ ಅಲ್ಲ, ತಾಮಸ ತ್ಯಾಗ. ಅದು ಏನು ಅಂದರೆ ನಿಯತಶ್ಚತು ಸನ್ಯಾಸ ಕರ್ಮಣೋ ನೋಪಪದ್ಯತೆ. ನಿಯತಶ್ಚ ಕರ್ಮಣ ಸನ್ಯಾಸ ಅಂದರೆ ಕಂಪಲ್ಸರಿ ಅಂತ. ನಿಯತ ಅಂದರೆ ಕಂಪಲ್ಸರಿ, ಯಾವುದು ಕಂಪಲ್ಸರಿ ಅಂತ ಆಗಿದೆ ಆ ಕರ್ಮವನ್ನು ತ್ಯಾಗ ಮಾಡಲೇಬಾರದು. ಈ ಹೇಳಿದ ಯಜ್ಞಾದಾನ ತಪಸ್ಥಿತಿಯಲ್ಲ ಎಂದು ಕೂಡ ತ್ಯಾಗ ಮಾಡಲೇಬಾರದು. ಯಾರದನ್ನು ಮಾಡಿರ್ತಾರೆ, ಮೋಹಾತ್ತಶ್ಚ ಪರಿತ್ಯಾಗ ತಿಳುವಳಿಕೆ ಇಲ್ಲದೇನೆ ಅದನ್ನು ಬಿಟ್ಟುಬಿಟ್ಟ ಅಂದರೆ ಅದಕ್ಕೆ ತಾಮಸ ಪರಿಕೀರ್ತಿತ, ಅದನ್ನು ತಾಮಸ ತ್ಯಾಗ ಅಂತಾರೆ ಹೊರತು ಸಾತ್ವಿಕ ತ್ಯಾಗ ಅಲ್ಲ ಅದು. ನಿಯತಶ್ಚತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಶ್ಚ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬನು ಕೂಡ ಒಂದು ವಸ್ತು ಅದೇ ಹೇಳಿದೆ ಏಕಾಶಿ ಬಿಟ್ಟುಬಿಟ್ಟೆ ನಾನು ಅಂತ ಹೇಳ್ತಾನೆ, ಅದು ತಾಮಸ ತ್ಯಾಗ. ಇನ್ನೆಲ್ಲ ದಾನ ಮಾಡೋದಿಲ್ಲ ಅನ್ಕೊಂಡು ನೀರು ಯಾರಿಗೂ ಕೊಡೋದಿಲ್ಲ ಅನ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಅದು ತಾಮಸ ತ್ಯಾಗ. ಎಷ್ಟೋ ಜನ ಇಂಥ ತಾಮಸ ತ್ಯಾಗ ಮಾಡೋ ಜನಗಳೇ ಸಾಕು. ಇವತ್ತು ಒಳ್ಳೆಯದನ್ನು ಬಿಟ್ಟುಬಿಡ್ತಾನಲ್ಲ, ಮಾಡಲೇಬೇಕಾದ್ರೆ ಬಿಡ್ತಾನೆ, ಇದು ಆಶ್ಚರ್ಯ. ಸಂಧ್ಯಾವನ್ನ ಬಿಟ್ಟುಬಿಟ್ಟಿರ್ತಾನೆ, ಏನೋ ಹಡ್ತಾ ಕೂತಿರ್ತಾನೆ. ಆ ಸಂಧ್ಯಾವಂದನ ಕಾಲಕ್ಕೆ ನೀವು ಪುರುಷೋಕ್ತ ಪಾರಾಯಣ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಸಂಧ್ಯಾವಂದನೆ ಮಾಡಬೇಕಾಗ, ಬೇರೆ ದಾರಿ ಇಲ್ಲ. ಅದಕ್ಕೆ ದೇವರಿಗೆ ಅಭಿಷೇಕ ಮಾಡಬೇಕಲ್ಲ, ಪುರುಷೋಕ್ತನೇ ಹೇಳಬೇಕು, ಬೇರೆ ಹೇಳಿದ್ರೆ ಪುಣ್ಯ ಬರೋದಿಲ್ಲ. ಆಯಾ ಕಾಲಕ್ಕೆ ಅದನ್ನೇ ಮಾಡಬೇಕು, ಅವ್ರು ಬೇರೆ ಮಾಡೋ ಹಾಗಿಲ್ಲ. ಇದು ವಿಶೇಷ ಇದೆ. ನೀವು ಎಕ್ಸ್ಪರ್ಟ್ ಒಂದು ಫಿಸಿಕ್ಸ್ ಪೇಪರ್ ಇದೆ, ಕೆಮಿಸ್ಟ್ರಿ ಪೂರ್ತಿ ಬರದಾಗ್ಬಿಡ್ತಾನೆ ನಡಿ ಅಂತೇಳಿ, ಏನು ಉಪಯೋಗ ಇಲ್ಲ, ಕರೆಕ್ಟ್ ಆನ್ಸರ್ ಏನು ಪ್ರಯೋಜನ ಇಲ್ಲ, ಫಿಸಿಕ್ಸ್ ಪೇಪರ್ ಅದು. ಆದ್ದರಿಂದ ಏನು ಮಾಡಬೇಕು ಅದನ್ನೇ ಮಾಡಬೇಕು, ಹೊರತು ಬಿಡಲಿಕ್ಕೆ ಬರೋದಿಲ್ಲ. ತುಂಬ ಜನ ಇರಲವೆಂಟ್ ಆಗಿರೋದೇ ಜಾಸ್ತಿ, ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗಿಬಿಡೋದು, ನಾವು ಕೆಲಸ ಮಾಡಿದ್ದ ಇಲ್ಲ, ದೇವರ ಆರಾಧನೆ ಮಾಡೋ ಕೆಲಸ ಅದು. ಒಂದು ಆ ಕಾರ್ಯ ಇರೋದೇ ಹಾಗಾದ್ರಿಂದ ಬೇರೆ ಮಾಡೋಕ್ಕೆ ಬರೋದಿಲ್ಲ. ಆ ಕಾಲಕ್ಕೆ ಅದೇ ವಿಹಿತವಾದದ್ದು, ಸಬ್ಸ್ಟಿಟ್ಯೂಟ್ ಮಾಡೋಕೆ ಬರೋದು. ಹೆಸರು ಬರೆಯೋ ಜಾಗದಲ್ಲಿ ಏನು ಬರೆದು ಇಷ್ಟು ನಂಬರ್ ಜಾಗ ಬಿಟ್ಟಿರ್ತಾರೆ, ಅಲ್ಲಿ ಆನ್ಸರ್ ಬರೀದಾಗ ಕೊಡಬಾರ್ದು, ಇಷ್ಟು ನಂಬರ್ ಅಷ್ಟೇ ಹಾಕಬೇಕು, ಬೇರೆ ಏನು ಮಾಡಿದ್ರು ಕೂಡ ತಪ್ಪೇ. ಯಾಕೆ ಹೆಸರು ಬರೀಬಾರ್ದು, ಹೆಸರು ಬರೆದ ತಪ್ಪೇನೆ. ಮತ್ತೆ ಈ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ಮುಂದೆ ಪೇಪರ್ ವ್ಯಾಲ್ಯೂಯೇಷನ್ ನಡೆಯೋದಿಲ್ಲ, ಮುಗಿದೋಯ್ತು. ಏನು ಬರೀ ನೋಡು ಕೂಡ ನೋಡಲಿಕ್ಕೆ ಹೋಗೋದಿಲ್ಲ, ಫಸ್ಟ್ ಸ್ಟೆಪ್ಲೇ ಸೋತಾಗ ಲೆಕ್ಕ. ಆಟಕ್ಕೆ ನಿಯಮಗಳು ಹೇಗೋ ಕರ್ಮಾಚರಣೆಗೆ ನಿಯಮ ಇದೆ. ಆದ್ದರಿಂದ ನಿಯತ ಕರ್ಮಗಳನ್ನು ಎಂದೂ ತ್ಯಾಗ ಮಾಡಬಾರದು. ಇವತ್ತು ಮನುಷ್ಯ ತ್ಯಾಗ ಮಾಡಿರೋದು ಯಾವುದು ಗೊತ್ತೇನು, ನಿಯತ ಕರ್ಮಗಳನ್ನಷ್ಟೇ ತ್ಯಾಗ ಮಾಡಿರೋದು. ಮಾಡಬಾರ್ದ ಹುಡುಕಿ ಹುಡುಕಿ ಮಾಡ್ತಾ ಇರ್ತಾನೆ, ಯಾವಾಗಲೂ ಬಾಯಲ್ಲಿ ಇರಲೇಬೇಕು ಅವನಿಗೆ. ಯಾವ ಶಾಸ್ತ್ರ ಇರಬೇಕು ಅಂತ ಹೇಳಿಲ್ಲ, ಬೇಡ ಅಂತಲೇ ಹೇಳಿದ್ದಾರೆ, ಇರಲೇ ಬಿಟ್ಟರೆ ಇಲ್ಲದೆ ಆಗೋದೇ ಇಲ್ಲ ಅಂತ ಹೇಳಿದ್ದಾನೆ. ನಿಷಿದ್ಧ ಪದಾರ್ಥ ತಿಂತಾನೆ, ವಿಹಿತ ಪದಾರ್ಥವನ್ನು ಬಿಟ್ಟಿರ್ತಾನೆ. ವಿಹಿತವನ್ನು ಸ್ವೀಕಾರ ಮಾಡು, ನೋಡಿ ದೇಕಾಸಿ ಏನೂ ತಗೊಳ್ಬಾರ್ದು ಶಾಸ್ತ್ರ. ದಾಚಿ ಬೆಳಿ ತಗೊಳ್ಳದೆ ಇರಲೇಬಾರದು, ಪಾಲನೆ ಮಾಡಲೇಬೇಕು, ಇಲ್ಲದವರು ಭಾರಿ ತಪ್ಪಾಗುತ್ತೆ. ಅಂಬರೀಷ್ ರಾಜನ ಕಥೆ ಬಂದಿದ್ದೆ ಅದಕ್ಕೋಸ್ಕರ, ತಗೊಳ್ಳೇಬೇಕಾದಾಗ ತಗೊಳ್ಳೇಬಾರದು. ಈಗ ಊಟ ಪಟ ಮಾಡಿಕೊಂಡ್ರೆ ಮುಗಿದೋಯ್ತು, ದಾಚಿ ಉಪವಾಸ ಏಕಾಚಿ ಪಾಲನೆ ಅಂತ ಆ ಥರ ಆಗಬಾರದು. ಆ ಕಾಲಕ್ಕೆ ಮಾಡಬೇಕಾಗ್ತದೆ. ಇನ್ನು ಯೋಚನೆ ಮಾಡೋದಕ್ಕೆ ವಿವೇಕ ಅಂತ ಬೇಕು. ವಿವೇಕ ಮನುಷ್ಯನಿಗೆ ಆ ಬುದ್ಧಿಯನ್ನು ಕೊಟ್ಟಿದ್ದು ಭಗವಂತ, ಅದಕ್ಕೋಸ್ಕರನೇ. ಬೇರೆ ಪ್ರಾಣಿಗಳಿಗೆ ಒಂದೊಂದು ಐಶ್ವರ್ಯ ಕೊಟ್ಟುಬಿಟ್ಟು ಮನುಷ್ಯನಿಗೆ ಮಾತ್ರ ಏನೂ ಕೊಡಲಿಲ್ಲ. ಅವನ ಬಾಡಿಗೆ ಏನೇನೂ ಬೆಲೆ ಇಲ್ಲ, ಹಿಂದೆ ಹೇಳಿದ್ದೇನೆ. ಅವನ ಚರ್ಮಕ್ಕೆ ಮನುಷ್ಯನ ಚರ್ಮ ಮನೇಲಿ ಯಾರ್ಯಾರು ಇಟ್ಕೊಂಡಿಲ್ಲ. ಇವತ್ತಿನ ದಿವಸ ನರಿ ಇದನ್ನು ಚರ್ಮ ಇಟ್ಕೊಂಡು, ನರಿ ಚರ್ಮ ಇಟ್ಕೊಂಡಿರ್ತಾರೆ ಎಷ್ಟೋ ಕಡೆಗೆ. ಜಿಂಕೆ ಚರ್ಮ ಅಂತೂ ಮೋಸ್ಟ್ ಕಾಮನ್ ಅದು. ಒಂದು ಹುಲಿ ಚರ್ಮ ಇಟ್ಕೊಂಡು, ಮನುಷ್ಯನ ಚರ್ಮ ತಮ್ಮ ಅತ್ಯಂತ ಪ್ರಿಯರಾದ ಚರ್ಮ ಕೂಡ ಯಾರೂ ಇಟ್ಕೊಂಡಿಲ್ಲ. ಯಾತಕ್ಕೆ ಏನು ವ್ಯಾಲ್ಯೂನೇ ಇಲ್ಲ. ಅದಕ್ಕೆ ಆನೆದಂತ ಸಿಕ್ಕಾಬಟ್ಟೆ ಬೆಲೆ ಬರುತ್ತೆ. ಎಷ್ಟೇ ಅದು ಮನೇಲಿ ಇದ್ದು ಬಿಟ್ಟರೆ ಬಂದು ಎಕ್ಸ್ಪ್ಲೇನ್ ಮಾಡೋಕೆ ಯಾಕೆ ಇಟ್ಕೊಂಡು ಅಂತ ಕೇಳಿಬಿಟ್ಟು ದಂತ ತಂದಂತನೇ ಎತ್ತು ಬಿಡ್ತಾನೆ ಕಡೆಗೆ, ಆದಷ್ಟು ದೂರ ಎತ್ತು ಬಂದ್ಬಿಡ್ತಾನೆ, ಮತ್ತೆ ಇರಬಾರ ಇಟ್ಕೊಂಡು ಪೆಟ್ಟಿಗೆಲ್ಲಿ ಇಟ್ಕೊಂಡು ಆಗಾಗ ನೋಡೋದಿಲ್ಲ. ಅದನ್ನು ತಂದಂತನೇ ಎತ್ತು ಬಿಡ್ತಾನೆ, ಯಾತಕ್ಕೆ ಏನು ವ್ಯಾಲ್ಯೂ ಇಲ್ಲ. ಅದಕ್ಕೆ ಆನೆಯ ದಂತಕ್ಕೂ ಮನುಷ್ಯನ ದಂತಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಉಗುರುಗಳು ಹುಲಿ ಉಗುರು ಕೃಷ್ಣ ಹಾಕೊಂಡಿದ್ದಂತೆ ಕೊರಳೊಳಗೆ, ಕೊರಳೊಳು ಧರಿಸಿದ ಹುಲಿ ಉಗುರಮ್ಮ ಅಂತ ದಾಸರು ಕೊಂಡಾಡುತ್ತ. ಹುಲಿ ಉಗುರು ಯಾರೋ ತಮ್ಮ ಕುರಿತ ಹಾಕೊಂಡಿರ್ತಾರ, ಉಗುರೋದು ಅಸಹ್ಯ. ಮನೆಯಲ್ಲಿ ಬಿದ್ದರೆ ಮೈಲಿಗೆ ಆದಷ್ಟು ಹೊರಗೆ ಹಾಕಿಬಿಡಿ ಅಂತ ಹೇಳುತ್ತಾರೆ. ರೋಗ ರುಜಿನ ಬರತಕ್ಕಂಥ ಕೆಟ್ಟ ಪದಾರ್ಥ ಹುಲಿ ಉಗುರಿ ಬೆಲೆ ಇದೆ, ಜಿಂಕೆಯ ಚರ್ಮಕ್ಕೆ ಬೆಲೆ ಇದೆ, ಪ್ರತಿಯೊಂದಕ್ಕೂ ಯಾವುದೋ ಒಂದು ಇದಕ್ಕೆ ತಂದೇ ಆದ ವೈಶಿಷ್ಟ್ಯ ಇದೆ ಅದು. ಆದರೆ ಮನುಷ್ಯನಿಗೆ ಏನೇನೂ ಇಲ್ಲ. ಭಾರಿ ಚೆನ್ನಾಗಿ ಹಾಡಿದರೆ ಕೋಗಿಲೆ ಅಷ್ಟೇ, ಪಾಪ ಕೋಗಿಲೆ ಆಡಿದಾಗ ಆಡ್ತಾರೆ, ಮುದೋಯ್ತು ಇಷ್ಟ ಅಪ್ರಿಸಿಯೇಷನ್. ಕುಣಿದು ಬಿಟ್ಟರೆ ನವಿರು ಕುಣಿದಾಗ ಕುಣಿತಾನೆ ಅಷ್ಟೇ. ಎಲ್ಲ ಮನುಷ್ಯರು ಕುಣಿಯಕ್ಕೆ ಎಲ್ಲ ನವಿರು ಕುಣಿಯುತ್ತೆ, ಎಲ್ಲ ಮನುಷ್ಯರು ಕುಣಿಯೋದೇ ಇಲ್ಲ. ಕುಣಿದಾಗ ಮಾಡ್ತಾರೆ ಹೊರತು ಕುಣಿಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಹಾಡಕ್ಕೆ ಬರೋದಿಲ್ಲ, ಎಲ್ಲ ಕೋಗಿಲೆ ಹಾಡುತ್ತೆ. ಎಲ್ಲ ಸಿಂಹನು ಭಯಂಕರ, ಆದರೆ ಎಲ್ಲ ಮನುಷ್ಯರು ಭಯಂಕರನೂ ಅಲ್ಲ. ಎಲ್ಲ ಗೋವು ಸಾತ್ವಿಕ, ಎಲ್ಲ ಮನುಷ್ಯರು ಸಾತ್ವಿಕರೂ ಅಲ್ಲ. ಎಲ್ಲ ದೃಷ್ಟಿ ಮನುಷ್ಯನ ಮೈನಸ್ ಪಾಯಿಂಟ್ಗಳೇನೆ. ಮನುಷ್ಯನ ಬಾಡಿನ ಫಿಗರ್ ಮಾಡಲಿಕ್ಕೆ ಏನೇನೂ ಕಾರಣ ಇಲ್ಲ. ಇಲ್ಲ ಮಣ್ಣಾಗಬೇಕು, ಇಲ್ಲ ಬೂದಿ ಆಗಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ತೀರಾ ಅನಿವಾರ್ಯವಾದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಪನ ಇದು ಮಾಡಕ್ಕೆ ತಗೋತಾರೆ, ಸ್ಟಡಿ ಮಾಡಕ್ಕೆ ತಗೋತಾರೆ, ಹೊರತು ಬೇರೆ ದಾರಿ ಇಲ್ಲ. ಆದರೆ ಬೇರೆ ಪ್ರಾಣಿಗಳ ಬೇರೆ ಪ್ರಾಣಿ ಚರ್ಮ ಮುಟ್ಟಿದ್ರೆ ಮೈಲಿಗೆನೇ ಅಲ್ಲ, ಜಿಂಕೆ ಚರ್ಮ ಭಾರಿ ಮಡಿ. ಮತ್ತೆ ಮನುಷ್ಯ ಚರ್ಮ ಮುಟ್ಟಿದ ತಕ್ಷಣ ಸ್ನಾನ ಮಾಡ್ಕೊಂಡ್ಬರ್ಬೇಕು. ಮನುಷ್ಯ ಸ್ನಾನ ಮುಟ್ಟಿದ ತಕ್ಷಣ ಸ್ನಾನ ಮಾಡಬೇಕು. ಸತ್ತ ಚರ್ಮ ಏನಾದ್ರು ಬಾಡಿ ಮುಟ್ಟಿಬಿಟ್ರೆ ಸ್ನಾನ ಮಾಡಿದವರು ಶುದ್ಧಿನೇ ಬರೋದಿಲ್ಲ ಅವನು. ನಮಗನಿಸುತ್ತಿದ್ದೆ ಮನುಷ್ಯನಿಗೆ ಏನೇನೂ ಕೊಟ್ಟಿಲ್ಲ ದೇವರು, ಫಿಸಿಕಲ್ ಐಶ್ವರ್ಯ ಏನೂ ಕೊಡಲಿಲ್ಲ. ಆದರೆ ಬುದ್ಧಿಯವನ್ನು ಕೊಟ್ಟುಬಿಟ್ನಲ್ಲ, ಎಲ್ಲ ಲಾಸ್ ಎಲ್ಲ ಕಾಂಪೆನ್ಸೇಟ್ ಆದಲ್ಲೇ. ಬುದ್ಧಿ ಒಂದು ಕೊಟ್ಟಿದ್ದಕ್ಕೆ ಆನೆ ಮೇಲೆ ಕೂತ್ಬಿಡ್ತಾನೆ ಮನುಷ್ಯ. ಸಾವಿರಾರು ಮನುಷ್ಯರ ಬಲ ಆನೆಗಿರೋದು ಅಂತ ಆನೆ ಮೇಲೆ ಕೂತ್ಕೊಂಡು ಎಲ್ಲಿ ಬೇಕಾದ್ರೆ ಓಡಾಡಿಸ್ತಾನೆ. ಆನೆ ಬುದ್ಧಿ ಇಲ್ಲದ ಹಣೆ ಬರ ಮನುಷ್ಯ ಮೇಲೆ ಕೂಡಾಗಾಯ್ತು. ಸಿಂಹನ ಸಾಕ್ಬಿಟ್ಟು ಪಂಚರಗಳು ಹಾಕಿಬಿಡ್ತಾನೆ ನಡಿಯಂತೆ. ಇವತ್ತು ಎಲ್ಲ ಪ್ರಾಣಿಗಳ ಕುಲವೇ ನಾಶ ಮಾಡುವಷ್ಟು ಮಟ್ಟಿಗೆ ಮನುಷ್ಯ ಬೆಳೀತಾ ಇದ್ದಾರೆ. ಸೊ ಬುದ್ಧಿಗಿಂತ ದೊಡ್ಡ ಆಸ್ತಿ ಇಲ್ಲ. ಅದಕ್ಕೆ ಮಕ್ಕಳನ್ನು ಯಾವಾಗಲೂ ಬುದ್ಧಿವಂತರನ್ನಾಗಿ ಮಾಡಬೇಕೇ ಹೊರತು ಬೇರೆ ಮಂಡಕ್ಕೆ ಹೋಗಬೇಕು.